ಅಖಿಲಶಕ್ತಿ ಹರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾತೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾಮಪ್ತಿದ ಸಜ್ಜನಾನ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನತೋ ನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ವಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣಂ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋ ಮೇ ಮಧ್ವಭಾವಕಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಯಸ್ಯ ಪ್ರಚಂಡ ತಪಸಾ ಸ್ಥಿತಿಗೀತವೃತ್ತಸ್ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥಮುನಿರಾಣ್ಮುದಮಾತನೋತು ಸೋಮೇಶ್ವರಾಯ ಸಿತಭೂತಿವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾಹೃತಿ ಭಾಸ್ವರಾಯ ತುಂಗೋಲ್ಲಸತ್ಪವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ವಿಷ್ಣುತೀರ್ಥರ ಚತುರ್ದಶಿ ಗ್ರಂಥವನ್ನು ಇವರಿಗೂ ನೋಡಿದ್ದೇವೆ. ವಿಷ್ಣುತೀರ್ಥರು ವ್ಯಾಸತತ್ವಜ್ಞರ ಶಿಷ್ಯರಾಗಿ ಬಂದವರು. ವ್ಯಾಸತತ್ವಜ್ಞರ ಪೂರ್ವಾಶ್ರಮದಲ್ಲಿ ವೆಂಕಟರಾಮಾಚಾರ್ಯರು ಅಂತ ಅವರಿಗೆ ಹೆಸರು. ಅವರ ಹತ್ತಿರ ಗುರುಮಧ್ವ ಚಿಹ್ನಯುತ ಪುಣ್ಯಪುರಂ ಅಂತ ಮಂತ್ರಾಲಯವನ್ನು ಕರೆದಿದ್ದಾರೆ. ಅಲ್ಲಿ ಅವರಿಗೆ ವಿದ್ಯಾಭ್ಯಾಸ ಆಯಿತು. ಅವರು ಹುಟ್ಟಿದೂರು ಸಿದ್ಧಾಪುರ ಅಂತ ಹೇಳಿ ಇದಿದೆ, ಶಿರಹಟ್ಟಿ ಅಂತ ಒಂದು ಊರಿ ಹತ್ರ, ಧಾರವಾಡದ ಹತ್ರ ಶಿರಹಟ್ಟಿ ಅಂತ ಗದಗಿನ ಹತ್ರ ಇದೆ. ಅಲ್ಲಿ ಅವರ ತಂದೆ ನರಹರಿ ಆಚಾರ್ಯರ ಮೊಮ್ಮಗ ಇವರು. ನರಹರಿ ಆಚಾರ್ಯರು ಅನ್ನೋರು ಬಹಳ ದೊಡ್ಡ ವಿದ್ವಾಂಸರಾಗಿದ್ದವರು. ಒಂದು ಸಲ ಒಂದು ಊರಿಗೆ ಹೋದರು. ಅಲ್ಲಿ ಅವರ ರಾಜನ ಸ್ವಪ್ನ ಆಯಿತು, ನೋಡು ನಾಳೆ ಒಬ್ಬ ಮಾಯಾವಾದಿ ವಿದ್ವಾಂಸ ಬರ್ತಾನೆ, ಆತ ಬಹಳ ಜೋರಾಗಿ ವಾಕ್ಯಾರ್ಥ ಮಾಡ್ತಾನೆ, ನಿನ್ನ ಆಸ್ಥಾನದಲ್ಲಿರೋ ಯಾರಿಗೂ ಗೆಲ್ಲೋದಕ್ಕಾಗೋದಿಲ್ಲ, ಅಷ್ಟೊತ್ತಿಗೆ ಸರಿಯಾಗಿ ಒಬ್ಬ ಆಚಾರ್ಯರು ಬರ್ತಾರೆ, ಅವನನ್ನು ಸೋಲಿಸಿಬಿಡ್ತಾರೆ, ಅವರು ಬಹಳಷ್ಟು ದೊಡ್ಡ ಪಂಡಿತರು, ಅವರಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು, ಅವ್ರು ವಯಸ್ಸಾಗಿರೋ 60 ದಾಟಿದವರು, ಅವರು ಯೋಚನೆ ಮಾಡಬೇಡ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಸ್ವಪ್ನ ಆಯಿತು. ಅದೇ ರೀತಿ ನಡೆದೋಯ್ತು ಮರು ದಿವಸ ಬೆಳಗ್ಗೆ. ಅವರು ಯಾರಲ್ಲ, ಚವನಮುನಿಗಳ ಅಂಶ ಅಂತ ಹೇಳ್ತಾರೆ. ಅವರು ಮುದುಕರಾಗಿದ್ದಾಗಲೇ ಮದುವೆ ಆಗಿದ್ದರಲ್ಲ, ಅದಕ್ಕೆ ಮ್ಯಾಚಿಂಗ್ ಆಗಿತ್ತು. ನರಹರಿ ಆಚಾರ್ಯರು ಅಂತ ಎಲ್ಲ ಪಂಚರತ್ನ ಪ್ರಭಾ ಅಂಥೇಳಿ ವಿಷ್ಣುತೀರ್ಥರ ಚರಿತ್ರೆಯ ಕೃತಿಗೆ ಅವರ ಮಗ ಬರೆದ ವ್ಯಾಖ್ಯಾನ ಇದೆ ಪಂಚರತ್ನ ಪ್ರಭಾ ಅಂತ, ಅದರಲ್ಲಿ ಬರುತ್ತೆ ಇದೆಲ್ಲ ಕೂಡ. ನೀನು ಒಳ್ಳೇದಾಗತ್ತೆ, ಅದರಲ್ಲಿ ಒಬ್ಬ ಜ್ಞಾನಿಯಾದ ಮಗ ಹುಡ್ತಾನೆ ಅಂತ ಹೇಳಿರ್ತಾರೆ. ಅದೇ ರೀತಿ ನಡೆದಿದ್ದಕ್ಕೆ ಹಾಗೆ ಮಾಡಿಕೊಟ್ಬಿಡ್ತಾನೆ ವಿವಾಹನ. 60 ಆಗಿದ್ದವರಿಗೆ ಚಿಕ್ಕವರು, ಆಗಿನ ಕಾಲಕ್ಕೆ ವಯಸ್ಸಿನ ಚಿಕ್ಕವರೇ ಇರ್ತಿದ್ರು, ಮದುವೆ ಆಯಿತು, ಅವರಿಗೆ ಅನೇಕ ಮಕ್ಕಳು ಬಿಡ್ತಾರೆ. ಅದರಲ್ಲಿ ಒಬ್ಬರು ಇವ್ರ ತಂದೆ, ಅವರು ಮಗನೇ ಇವರು ಮೊಮ್ಮಗ, ನರಹರಿ ಆಚಾರ್ಯ ಮೊಮ್ಮಗ ಜಯತೀರ್ಥರು ಅಂತ ಇವರು. ಜಯತೀರ್ಥರು ಅಂತ ಯಾಕೆ ಹೆಸರಿಟ್ಟರು ಅಂದರೆ ಸೂಚನೆ ಆಗಿರುತ್ತೆ. ಜಯತೀರ್ಥರ ಒಬ್ಬ ಶಿಷ್ಯ ಮೊಮ್ಮಗನ ಅವತಾರ ಮಾಡಿ ಬರ್ತಾನೆ ಅಂತ ಹೇಳಿದ್ದರಿಂದ ಜಯತೀರ್ಥ ಹೆಸರೇ ಇಟ್ಟುಬಿಡ್ತಾರೆ. ಅದೇ ರೀತಿ ಇವರು ಹಾಗೇನೇ ಆಗುತ್ತೆ. ಜಯತೀರ್ಥರು 50, ಇವರು 50 ಇರ್ತಾರೆ, ಶಿಷ್ಯರು ಕೂಡ ಹಾಗೇನೆ, ಅವರು 50 ಜಯತೀರ್ಥರು ಒಟ್ಟು ಲೋಕದೃಷ್ಟಿಯಲ್ಲಿ ಕಂಡಿದ್ದು ಅಷ್ಟೇ. ಇವರು ಅಷ್ಟೇ ವರ್ಷ ಇದ್ದವರು. ಅವರ ವಿಶೇಷವಾದ ನ್ಯಾಯಸುಧಾ ಪ್ರವಚನವನ್ನು ಮಾಡ್ತಾರೆ, ಅವರು ಟಿಪ್ಪಣಿ ಬರೀತಾರೆ. ಹೀಗಾಗಿ ಒಂದು ರೀತಿ ಅವರು ಶಿಷ್ಯ ಅನ್ಸ್ಕೊಳ್ಳೋದಕ್ಕೆ ಸರಿಯಾದ ಒಂದು ವಾತಾವರಣ ಬರುತ್ತೆ. ಮಂತ್ರಾಲಯದಲ್ಲಿ ಓದ್ತಾರೆ, ಆಮೇಲೆ ಬರ್ತಾರೆ, ಮದುವೆ ಆಗುತ್ತೆ, ಅವ್ರು ಭಾರಿ ವೈಭವದಿಂದ ಇರ್ತಾರೆ. ಆಗ ವೈರಾಗ್ಯ ಬರೋ ಪ್ರಸಂಗ ಬಂತು. 10 ವಜ್ರದ ಉಂಗುರ, ರತ್ನದ ಹಾರ, ಅವೆಲ್ಲ ಹಗಲು ದೇವಟಿಗೆ ಮೇನೆ ಎಲ್ಲ ಮರ್ಯಾದೆ ಇತ್ತವರಿಗೆ. ಆಗ ಪುನಂದಾಸರ ಹಾಡನ್ನು ಒಬ್ಬ ದಾಸಯ್ಯ ಹೇಳುತ್ತಾನೆ, ಎಲ್ಲ ಕೇಳಿರ್ತೇವೆ, ಮಂಚ ಬಾರದು ಮಡದಿ ಬಾರಡು, ಕಂಚು ಕನ್ನಡಿಬಾರವು, ಸಂಚಿತಾರ್ಥವು ಕಿಂಚಬಾರದು, ಮುಂಚೆ ಮಾಡಿರೋ ಧರ್ಮವ. ಹಾಡು ಕೇಳಿದ ತಕ್ಷಣ ಬದಲಾಗಿಬಿಡ್ತಾರೆ, ಪೂರ್ತಿಯಾಗಿ ತ್ಯಾಗ ಮಾಡಿ ಅವರು ವಾನಪ್ರಸ್ಥರಾಗ್ತಾರೆ, ಅರಣ್ಯದಲ್ಲಿ ವಾಸ ಮಾಡ್ತಾರೆ. ಅದಕ್ಕೆ ಅರಣ್ಯಕಾಚಾರ್ಯರು ಅಂತ ಹೆಸರಾಯಿತು, ಅಡವಿ ಆಚಾರ್ಯರು ಅಂತ ಹೆಸರಾಯಿತು. ಮುಂದೆ ಯತಿಗಳಾಗ್ತಾರೆ, ಯತಿಗಳಾಗಿ ಸತ್ಯವರ ತೀರ್ಥರು ಅಂಥೇಳಿ ಸತ್ಯಬೋಧರ ಶಿಷ್ಯರು ಸತ್ಯಸಂತರು, ಅವರ ಶಿಷ್ಯರು ಸತ್ಯವರರು, ಅವರಲ್ಲಿ ಆಶ್ರಮ ತಗೊಂಡು ವಿಶೇಷವಾದಂತಹ ವಿಷ್ಣು ತೀರ್ಥ ಅನ್ನೋ ಹೆಸರಿಂದ ಗ್ರಂಥಗಳನ್ನು ಬರೀತಾರೆ. ಮೊದಲು ಬರೆದಿರ್ತಾರೆ, ಆಮೇಲೆ ಬರೀತಾರೆ. ಅವರ ಇನ್ನೊಬ್ಬ ಸತ್ಯವರರ ಇನ್ನೊಬ್ಬ ಶಿಷ್ಯರೇ ಸತ್ಯಧರ್ಮರು. ಇವರಿಬ್ಬರು ಒಬ್ಬೇ ಗುರುಗಳ ಶಿಷ್ಯರು, ಸತ್ಯ ವಿಷ್ಣು ತೀರ್ಥರು ಮತ್ತು ಸತ್ಯಧರ್ಮರು. ಇವರು ಪೀಠಕ್ಕೆ ಬರೋದಿಲ್ಲ, ಬಿಡಸನ್ಯಾಸಿಗಳಾಗಿದ್ದೇ ಮಾಡ್ತಾರೆ. ಮತ್ತು ಅವಧೂತ ಚರ್ಯೆಯಲ್ಲೂ ಇರ್ತಾರೆ ಸ್ವಲ್ಪ ದಿವಸ. ಅವಧೂತ ಚರ್ಯೆ ನಾವು ಭಾಗವತದಲ್ಲಿ ಋಷಭನಾಮಕ ಭಗವಂತ ತೋರಿಸಿದ್ದು ಒಂದಿದೆ, ಜಡಭರತ ತೋರಿಸಿದ್ದು ಒಂದಿದೆ. ಅವಧೂತ ಚರ್ಯೆ ಅಂದರೆ ತಾವು ಯಾರೊಂದು ಗೊತ್ತಾಗದಂತೆ ವಾಸ ಮಾಡ್ತಕ್ಕಂಥದ್ದು. ಅವಾಗ ಅವಧೂತ ಶಿರೋರತ್ನ ಜಯತೀರ್ಥಾರ್ಯ ನಿರ್ಮಿತ, ಅವರ ಅವಧೂತ ಶಿರೋಮಣಿಗಳು ಅಂತ ಹೆಸರಾಯ್ತು ಅವರಿಗೆ. ಇಷ್ಟು ಅವರ ಕಥೆ. ಅವರು ಬರೆದಿರುವ ಗ್ರಂಥಗಳಲ್ಲಿ ಭಾಗವತ ಸಾರೋದ್ಧಾರ ತುಂಬ ಪ್ರಸಿದ್ಧವಾಗಿದೆ, ಸುಧಾ ಟಿಪ್ಪಣಿ, ಜೊತೆಗೆ ಗೀತಾ ಸಾರೋದ್ಧಾರ ಅಂತ ಬರೆದಿದ್ದಾರೆ, ಪೂರ್ತಿ ಸಿಕ್ಕಿಲ್ಲ ಅದು. ಇದು ಭಾಗವತ ಸಾರೋದ್ಧಾರ ಪೂರ್ತಿ ಸಿಕ್ಕು, ಪ್ರಿಂಟು ಆಗಿದೆ, ಅದು ಪಾಠನೂ ಆಗಿದೆ ಇಲ್ಲಿ. ಆಮೇಲೆ ಷೋಡಶಿ, ಚತುರ್ದಶಿ ಮತ್ತು ಅಧ್ಯಾತ್ಮ ರಸರಂಜನಿ ಅಂತ ಮೂರು ಗ್ರಂಥಗಳು, ಜೊತೆಗೆ ಉಪದೇಶ ಪತ್ರ, ಆಜ್ಞಾಪತ್ರ ಇತ್ಯಾದಿ ಕೆಲವು ಪತ್ರಗಳು, ಇಷ್ಟೆಲ್ಲ ಬರೆದು ತುಂಬ ಜನ ಶಿಷ್ಯರು ಪಾಠ ಹೇಳಿದವರು. ಅವ್ರು ಯಾರ್ಯಾರು ಶಿಷ್ಯರು ಪಾಠ ಹೇಳಿದ್ದಾರೆ ಅವ್ರ ಅಂತಾನೆ ಇವತ್ತಿಗೂ ಇದೆ, ಅವರು ವಿದ್ವಾಂಸರಾಗಿದ್ದಾರೆ. ಮತ್ತು ವಿಷ್ಣುತೀರ್ಥರ ಶಿಷ್ಯ ಪರಂಪರೆ ಇವತ್ತಿಗೂ ಬೆಳೆದು ಬಂದಿದೆ ಎಂಬುದು ಭಾಳ ಗಮನಿಸಬೇಕಾದ ಅಂಶ. ಒಳ್ಳೆ ಶ್ರೇಷ್ಠ ವಿದ್ವಾಂಸರು ಅವ್ರ ಮನಸ್ಸಿನಲ್ಲಿ ಆಗೋಗ್ಬಿಟ್ಟಿದ್ದಾರೆ. ಅವರು ಅನೇಕರು ಗ್ರಂಥನೂ ಬರೆದಿದ್ದಾರೆ, ಜೊತೆಗೆ ಅವ್ರ ಮಗನೂ ಒಳ್ಳೆಯ ಗ್ರಂಥಕಾರರು, ಮಗ ಕೃಷ್ಣಾಚಾರ್ಯರು ಒಳ್ಳೆ ತತ್ವಪ್ರಕಾಶಕ ಟಿಪ್ಪಣಿ ಎಲ್ಲ ಬರೆದಿದ್ದಾರೆ. ಮತ್ತು ಈಗರು ಕೂಡ ಮನಸ್ಸಿನಲ್ಲಿ ವಿದ್ವಾಂಸರು ಬರ್ತಾ ಇದ್ದಾರೆ. ಹೀಗೆ ಅವರ ಪರಂಪರೆ, ಅವರ ಶಿಷ್ಯರ ಪರಂಪರೆ, ಎಲ್ಲರಲ್ಲೂ ವಿದ್ವಾಂಸರು ಬಂದಿರೋ ದಾಖಲೆ ವಿಷ್ಣುತೀರ್ಥರು. ಒಬ್ಬ ಬಿಡಿಸನ್ಯಾಸಿಗಳ ಆರಾಧನೆಗೆ ಭಾರಿ ಸೇರ್ತಾರೆ ಅಂದರೆ ವಿಷ್ಣುತೀರ್ಥರ ಆರಾಧನೆಗೇನೆ 50,000 ಜನ ಸೇರ್ತಾರೆ. ಮೂರು ದಿವಸಗಳ ಕಾಲ 50,000 ಜನ ಅಲ್ಲಿ ಸೇರ್ತಾರೆ ಅಂದರೆ ವಿಷ್ಣುತೀರ್ಥರ ಬಗ್ಗೆ ಎಷ್ಟು ಆಧಾರ ಜನರು ಉಳ್ಕೊಂಡಿದೆ ಎಂಬುದಕ್ಕೆ ನಿದರ್ಶನ ಅದು. ಅವರ ಗ್ರಂಥ ಚತುರ್ದಶಿ ಓದ್ತಾ ಇದ್ದೆ ನಾವೀಗ, ಅದರಲ್ಲಿ 12 ಪ್ರಕರಣ ಆಗಿದೆ, 2 ಪ್ರಕರಣ ಉಳ್ಕೊಂಡಿದೆ ಈಗ. ಅದರಲ್ಲಿ ಭಾಳ ಮುಖ್ಯವಾದ ಸುಲಭ ಪೂಜಾ ಅಂತ ಹೇಳ್ತಾರೆ. ಸುಲಭ ಪೂಜಾ ಅಂದರೆ ಭಾಳ ಮುಖ್ಯವಾದ ಪೂಜಾನೇ ಬೇಕು, ಸುಲಭ ಪೂಜಾ ಭಾಳ ಸುಲಭ. ಇದನ್ನು ಜಗನ್ನಾಥಾಸರು ಉಪಯೋಗಿಸಿದ ಪದ ಅದು. ಹರಿತವರಿ ಗತಿ ಸುಲಭ ಶ್ರೀಹರಿಯ ಪೂಜೆ ಅಂಥೇಳಿ ಅವರ ದೇವರನಾಮ ಇದೆ. ಅತಿರದೇವರ ಸುಲಭ ಶ್ರೀಹರಿಯ ಪೂಜೆ, ಪುರಂದರದೊಂದು ಹಾಡಿದೆ, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ ಅವ್ರದ್ದೊಂದು ಹಾಡಿದೆ. ಆ ಹಾಡಿನ ಪುರಂದರದಾಸರ ಹಾಡಿನಿಂದಲೇ ಚೇಂಜ್ ಆದವರಲ್ಲ, ಹೆಸರು ಅದನ್ನೇ ಇಟ್ಟು ಸುಲಭ ಪೂಜಾ ಅಂತಲೇ ಹೆಸರಿಟ್ಟಿದ್ದಾರೆ. ಯುಕ್ತಿಭಿ ಸಚ್ಚಾತ್ರ ವಿಚಾರಜನ್ಯೋ ನಿರ್ಣಯ ಇವ ಅವಾಂತರಂ ಫಲಂ ತಸ್ಯ ಪ್ರವಾಹೋ ಅಭಿಮಾನಿ ತೇನ ಬಲೇನ ಅಹಂ ಭಗವತ್ ಪೂಜಾಂ ಕರೋಮಿ ಅಂತನ್ಕೋಬೇಕು. ಪ್ರವಾಹ ಅಂತಾಗಿದೆ ತಪ್ಪದು, ಪ್ರವಾಹ ಅಂತಿರ್ಬೋದು. ಯುಕ್ತಿಭಿ ಸಚ್ಚಾತ್ರ ವಿಚಾರಜನ್ಯ ನಿರ್ಣಯ, ನಾವು ಬರೀ ಹರಿಸರ್ವತ್ವ ಅಂತ ಬಾಲ್ ಹೇಳಿದರೆ ಸಾಲದು, ವಾಯುಜೀವತ್ವ ಅಂತ ಹೇಳಿದಂತೆ ಅದು ಗಟ್ಟಿಯಾಗಬೇಕು ಮನಸ್ಸಿಗೆ. ಗಟ್ಟಿ ಯಾವಾಗತ್ತೆ? ಮನನ ಮಾಡಿ 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 ಗಟ್ಟಿಯಾಗತ್ತೆ, ಗೊತ್ತಾಯ್ತಾ? ಮನನ ಮಾಡಿದ್ರೆ ಗಟ್ಟಿಯಾಗತ್ತೆ. ವಿದ್ಯಾರ್ಥಿ ಹೊತ್ತಿರ್ತಾನೆ, 4 ಎಷ್ಟು ಅಂತಾನೆ, ಅವನು 10 ಅಂತಾನೆ, 12 ಅಂತಾನೆ, 16 ಅಂತಾನೆ, ಸರಿ ಅಂತಾನೆ. ಎಷ್ಟು ಇದು ಇನ್ನೂ ಹೇಳ್ತಾ ಇದ್ದ ಬಿಟ್ಟಿದ್ರೆ ಇನ್ನು 17-18 ಹೇಳ್ತಾ ಇದ್ದ, ನಿಶ್ಚಯ ಇಲ್ಲ ಅವನಿಗೆ. 16 ಆಗುತ್ತೆ ಅಂತ ಹೇಳಬೇಕು, ಅದು ನಿಶ್ಚಯ. ಹರಿ ಸರಿಯೇ ಸರ್ವೋತ್ತಮ ಅಂತ ಹೇಳಬೇಕು, ಅದು ನಿಶ್ಚಯ. ಅದು ಬರಬೇಕಾದ್ರೆ ಸುಮ್ಮನೆ ಬರೋದಿಲ್ಲ, ಮನನ ಮಾಡಬೇಕು. ಮರಣ ಮಾಡೋದ್ರೆ ಶ್ರವಣ ಮಾಡಿರಬೇಕು, ಶ್ರವಣ ಮನನ ಧ್ಯಾನ ಮಾಡಬೇಕು. ಅದಕ್ಕೆ ಯಾರು ಅಭಿಮಾನಿಗಳು ಅಂದರೆ, ತಸ್ಯ ಪ್ರಭೋ ಅಭಿಮಾನಿ, ಪ್ರಭಾವಾಯು ಅಭಿಮಾನಿ, ತೇನ ಬಲೇನ ಅಹಂ ಭಗವತ್ ಪೂಜಾಂ ಕರೋಮಿ. ಆ ಬಲ ಬಂದಮೇಲೆ ಭಗವತ್ ಪೂಜೆ ಮಾಡೋಕ್ಕೆ ಅರ್ಹತೆ ಬರೋದು. ತತ್ರ ಶರೀರಮೇವ ದೇವಮಂದಿರಂ, ಸರಿಯಾಗಿ ತಿಳ್ಕೋಬೇಕು, ನಮ್ಮ ದೇಹವೇ ದೇವಸ್ಥಾನ. ಹೃದಯ ಸರೋಜಮೇವ ಮಂಟಪಂ, ಹೃದಯ ಕಮಲವೇ ಮಂಟಪ. ಜೀವಸ್ವರೂಪಮೇವ ಪ್ರತಿಮಾ, ಜೀವನ ಸ್ವರೂಪವೇ ಪ್ರತಿಮೆ. ತತ್ರ ಸನ್ನಿಹಿತಸ್ಯ ಬಿಂಬರೂಪಸ್ಯ ಹರೇ ಶಿವಾಭಿಮನ್ಯಮಾನ ಅಖಂಡ ಸ್ಮೃತಿ ಧ್ಯಾನಂ. ಅಲ್ಲಿ ಬಿಂಬರೂಪನಾದ ಹರಿಗೆ ಧ್ಯಾನ ಮಾಡೋದೇ ನಿಜವಾದ ಧ್ಯಾನ. ಧ್ಯಾನಕ್ಕೆ ಯಾರು ಅಭಿಮಾನಿಗಳು ಅಂದರೆ ಶಿವ ಅಭಿಮನ್ಯಮಾನ, ಅದೇ ಶಿವರಾತ್ರಿ, ಶಿವನ ಅಭಿಮಾನ. ಧ್ಯಾನಕ್ಕೆ ಯಾರು? ರುದ್ರದೇವ ಅಭಿಮಾನಿ ದೇವತೆಗಳು. ಅದರಿಂದ ಧ್ಯಾನದ ರೂಪ ಏನು ಅಂದರೆ ಅಖಂಡ ಸ್ಮೃತಿಗೆ ಧ್ಯಾನ ಅಂತಾರೆ. ಖಂಡ ಸ್ಮೃತಿ ಅಂದ್ರೇನು? ಸ್ಮೃತಿ ವಿಚ್ಛೇದ ಆದರೆ ಖಂಡ, ವಿಚ್ಛೇದ ಆದರೆ ನಿರಂತರ ಬಂದರೆ ಅದು ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭು, ಅದಕ್ಕೇನಂತಾರೆ? ಧ್ಯಾನ ಅಂತ ಕರೀತಾರೆ. ಧ್ಯಾನಕ್ಕೆ ಅಭಿಮಾನಿಗಳು ರುದ್ರದೇವರು. ಆಮೇಲೆ ಉಮಾ ಅಭಿಮನ್ಯಮಾನ ಸ್ಥಿರ ಪ್ರತಿಭಾರೂಪ ಅವಾಂತರ ಅವಕಾಶ ಇವ ಆಸನಂ. ಆಸನ ಇರಬೇಕು. ಆಸನಕ್ಕೆ ಯಾರು ದೇವತೆಗಳು ಅಂದರೆ ಉಮಾದೇವಿ ಅಭಿಮಾನಿ ದೇವತೆ. ಧ್ಯಾನಕ್ಕೆ ಆಸನದಲ್ಲಿ ಕೂತ್ರ ಮಾತ್ರ ಧ್ಯಾನ ಮಾಡೋಕ್ಕೆ ಬರೋದು. ಆಸನ ಅಭಿಮಾನಿ ದೇವತೆ ಯಾರು? ಉಮಾದೇವಿ. ಭಾರತ್ಯಭಿಮನ್ಯಮಾನ ಶ್ರದ್ಧೈವ ನದಿ, ನದಿ ಬೇಕು, ನೀರು ಒಳ್ಳೆ ಶುದ್ಧ ನೀರು ತರಬೇಕಾದ್ರೆ ಹರಿಯೋ ನೀರಾಗಬೇಕು. ಹರಿಯೋ ನೀರು ಜಾಸ್ತಿ ಪ್ಯೂರ್, ಸೈಂಟಿಫಿಕಲಿ ಕೂಡ ಕರೆಕ್ಟು. ನೀರು ನದಿ ವೇಗೇನ ಶುದ್ಧತೆ ಅಂತ ಒಂದು ಮಾತು ಹೇಳ್ತಾರೆ. ಹರಿತಾ ಹರಿತಾ ನೀರು ಪ್ಯೂರ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಭಿಮಾನಿ ದೇವತೆ ಯಾರು ಅಂದರೆ ಶ್ರದ್ಧಾ, ಅವರೇ ಸಾಕ್ಷಾತ್ ಭಾರತೀದಿ. ಅಗ್ನಿಭಿಮನ್ಯಮಾನಂ ಚಿತ್ತಮೇವ ಜಲಂ, ಅಭಿಷೇಕ ನೀರ ಯಾವುದು ಅಂತ ಕೇಳಿದರೆ ಚಿತ್ತವೇ ಜಲ, ಚಿತ್ತವೇ ಜಲ. ಚಿತ್ತೇನ ವಿಷಯೀಕರಣಮೇವ ಸ್ನಾನಂ, ಚಿತ್ತದಿಂದ ನಾವು ದೇವರನ್ನ ಯಾವಾಗ ಚಿಂತನೆ ಮಾಡ್ತೇವೆ ಅದಕ್ಕೇನಂತಾರೆ ಸ್ನಾನ ಅಂತ ಕರೀತಾರೆ. ಸ್ನಾನ ಮಾಡಿರೋ ಜ್ಞಾನತೀರ್ಥದಲ್ಲಿ ದೇವಸ್ ಪುರಂದರದಾಸರ ದೇವರ ನಾಮ. ಅಭಿಮನ್ಯಮಾನಂ ಚಂಚಲ ಪ್ರತಿಮಾ ರೂಪಂ ಅಂತರಂ ತೇಜೋ ದೀಪಂ, ಮತ್ತು ಒಳಗಿರೋ ತೇಜಸ್ಸನ್ನೇ ದೀಪ ಅಂತ ಚಿಂತನೆ ಮಾಡಬೇಕು ಮನಸ್ಸಿನೊಳಗೆ. ಅದು ಮಾನಸ ಪೂಜೆ ಇದೆಲ್ಲ ಕೂಡ. ಸುಲಭ ಪೂಜೆ ಅಂದರೆ ಯಾವುದು? ಮಾನಸ ಪೂಜೆನೇ ಸುಲಭ ಪೂಜೆ. ಯಾಕೆ ಹೊರಗಿನ ಪದಾರ್ಥ ಯಾವುದು ಬೇಕಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳೋಗಿಲ್ಲೇ ಇಲ್ಲ. ಎಲ್ಲ ಒಳಗೆ ಇರೋದ್ರಿಂದ ಪ್ರತಿಯೊಂದು ಸುಲಭವಾಗಿ ಮಾಡ್ತಕ್ಕಂಥ ಪೂಜೆ. ಮತ್ತು ಕೂತು ಹೇಳಬೇಕಾಗಿಲ್ಲ, ಇದು ಮಾಡಬೇಕಾಗಿಲ್ಲ, ಏನೂ ಇಲ್ಲ. ಚಿತ್ತೇನ ವಿಷಯೀಕರಣಮೇವ ಸ್ನಾನಂ, ಇಂದ್ರಾಭಿಮನ್ಯಮಾನಂ ಚಂಚಲ ಪ್ರತಿಮಾ ರೂಪಂ ಅಂತರ ತೇಜೋ ದೀಪಂ, ಅಹಿಂಸಾ ಇಂದ್ರಿಯ ನಿಗ್ರಹ ಸರ್ವಭೂತದಯಾ ಕ್ಷಮಾ ದೃಢಜ್ಞಾನಂ ತಪೋ ಧ್ಯಾನಂ ಚ ಇತ್ಯಷ್ಟೌ ಭಾವಪುಷ್ಪಾಣಿ. ಒಟ್ಟು 9 ಹೂಗಳು ಬೇಕು ದೇವರಿಗೆ, 8 ಹೂ ಹಾಕಬೇಕಂತೆ. 8 ಹೂ ಎಲ್ಲಿ ತರಬೇಕು ಅಂದರೆ ಹೊರಗಿನ ಒಳಗೆ ಹೂಗಳಿವೆ ಅಂತ ಹೇಳ್ತಾರೆ. ಭಾವಪುಷ್ಪ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಕ್ಕಂತಹ ಮಾನಸ ಪುಷ್ಪ ಅಂತ. ಭಾವ ಅಂದರೆ ಮನಸ್ಸು, ಮಾನಸಿಕ ಪುಷ್ಪಗಳು ಯಾವುದು? ಅಹಿಂಸಾ, ಯಾರ ಮನಸ್ಸನ್ನು ನೋಯಿಸೋದಿಲ್ಲ, ಒಂದು ದೇವ್ರಿಗೆ ಒಂದು ಪೂಜೆ ಹೂ ಹಾಕಿದಾಗ ಲೆಕ್ಕ. ಇಂದ್ರಿಯ ನಿಗ್ರಹ 2, ಸರ್ವಭೂತ ದಯ ಪ್ರಾಣಿಗಳ ಮೇಲೆ ದಯ ತೋರಿಸ್ತಾನಲ್ಲ 3, ಕ್ಷಮ ಕ್ಷಮಿಸೋದು 4, ದೃಢ ಜ್ಞಾನ ನಿಶ್ಚಿತವಾದ ಜ್ಞಾನ ಒಂದು ಹೂವು, ತಪಸ್ಸೊಂದು ಹೂವು, ಧ್ಯಾನ ಒಂದು ಹೂವು, ಸತ್ಯ ಒಂದು ಹೂವು. ಇವಿಷ್ಟು ಮಧ್ವಯುಗದಲ್ಲಿ ಹೇಳಬೇಕಾದ್ರೆ ಆಚಾರ್ಯರು ಪ್ರತಿನಿತ್ಯ ಭಾವಪುಷ್ಪ ಪೂಜೆ ಮಾಡ್ತಿದ್ದರು ಅಂತ ಹೇಳಿ ಕೆಳಗಡೆ ಭಾವಪುಷ್ಪಗಳು ಯಾವುದು ಅಂತ ಕೊಟೇಶನ್ ಕೊಡ್ತಾರೆ. ಅಲ್ಲಿಯಿಂದ ಬರೆದಿರೋ ಮಾತುಗಳು 8 ಭಾವಪುಷ್ಪಗಳು, 14 ಇದರಲ್ಲಿ ಬರುತ್ತೆ. ಅನಿರುದ್ಧಾಭಿಮನ್ಯಮಾನ ಜ್ಞಾನಜನ್ಯ ರತಿ ದಿವ್ಯಮನ್ ದಿವ್ಯಮನ್ನಂ, ಅನ್ನ ಯಾವುದು ಅಂದರೆ ಜ್ಞಾನವೇ ಅನ್ನ. ಅದಕ್ಕೆ ಅಭಿಮಾನಿ ಯಾರು? ಅನಿರುದ್ಧ. ಆಮೇಲೆ ಅಹಂಕಾರಿಕ ಪ್ರಾಣಾಭಿಮನ್ಯಮಾನ ಜ್ಞಾನಜನ್ಯ ಜ್ಞಾನಜನ್ಯ ರತಿಜನ್ಯ ವಿಷಯಾಲಂಬುದ್ಧಿ ರೂಪ ತೃಪ್ತಿ. ತೃಪ್ತಿ ಅನ್ನೋದಿದೆ. ತೃಪ್ತಿಗಾರ ಅಭಿಮಾನ ದೇವತೆಗಳು ಅಂದರೆ ತೃಪ್ತಿ ಅಂದರೆ ಏನು? ವಿಷಯ ಅಲಂಬುದ್ಧಿ, ವಿಷಯದ ಸಹವಾಸ ಸಾಕು ಅನ್ನಿಸ್ಬೇಕು. ಅದನ್ನು ಯಾವಾಗ ತೃಪ್ತಿ ಅಂತ ಏನಂತ ಇನ್ನು ಹಾಕಬೇಡಿ ಅಂದರೆ ಏನದು ತೃಪ್ತರಾಗಿದ್ದಾರೆ ಅಂತ. ಹಾಕಲೇಬೇಡಿ ಅಂದರೆ ನಿಷಿದ್ಧ, ಇನ್ಮೇಲೆ ಹಾಕಬೇಡಿ ಅಂದರೆ ತೃಪ್ತಿಯಾಗಿದೆ ಅಂತ ಅರ್ಥ. ತೃಪ್ತಿ ಆಪೋ ಅದು ಅದು ನೀರಿನಿಂದ ತೃಪ್ತಿ ಆಗೋದ್ರಿಂದ ಅಭಿಮಾನಿ ದೇವತೆಗಳು ಯಾರದಕ್ಕೆ? ನೀರಿಗೆ ಅಂದರೆ ಮುಖ್ಯ ಪ್ರಾಣಾಭಿಮನ್ಯಮಾನ, ಮತ್ತೆ ತಪ್ಪ್ರಿಂಟ್ ಆಗಿದೆ, ಅಭಿಮಾನ್ಯಮಾನ ಆಗಿದೆ, ಅಭಿಮನ್ಯಮಾನ. ನೀರಿಗೆ ಅಭಿಮಾನಿ ದೇವತೆಗಳು ಯಾರು? ವಾಯುದೇವರೇ. ಅದಕ್ಕೆ ಜನರಿಂದ ಪ್ರೋಷ್ಣ ಮಾಡಿಬಿಟ್ಟರೆ ಶುದ್ಧ ಆಪೋ ಹಿಷ್ಟಾಮಯೋ ಹೋಹ, ವಾಯುದೇವರಿಂದ ಶುದ್ಧರಾಗ್ತೇವೆ ಅಂತ ಅರ್ಥ. ಪೂರ್ಣಾನಂದ ಸ್ವರೂಪಾವಿರ್ಭಾವ ಏವ ಸುವರ್ಣ ಪುಷ್ಪಂ, ಸ್ವರೂಪ ಆವಿರ್ಭಾವನೇ ಸುವರ್ಣ ಪುಷ್ಪ. ಸುವರ್ಣ ಪುಷ್ಪ ದರ್ಶಿಣಾಂ ಸಮರ್ಪಯಾಮಿ, ಪೂಜೆಯ ಕೊನೆಯ ಘಟ್ಟ. ಸ್ವರೂಪದ ಚಿಂತನೆ ಹೊರಗೆ ಬಂತು ಅಂದರೆ ಅದನ್ನೇನಂತಾರೆ? ಅದನ್ನು ಸುವರ್ಣ ಪುಷ್ಪ ಅಂತ ಕರೀತಾರೆ. ಬಿಂಬರೂಪೋ ಹರಿಹಿ ಪೂರ್ಣ ನಿರ್ದೋಷ ಪೂರ್ಣ ಜ್ಞಾನ ಪೂರ್ಣಾನಂದ ಪೂರ್ಣೋ ಮಮ ಸ್ವಾಮಿ. ನೋಡಿ, ಬಿಂಬರೂಪಿಯಾದ ಹರಿಯೇ, ನಾವು ದೇವ್ರ ಪೂಜೆ ಮಾಡಬೇಕಾದ್ರೂ ಕೂಡ ಬಿಂಬರೂಪಿ ಹರಿಯನ್ನು ಅಲ್ಲಿ ಏನು ಮಾಡಬೇಕು? ಆವಾಹನ ಮಾಡಿ ಪೂಜೆ ಮಾಡಬೇಕು. ಒಡಗಿದ್ದಾಗ ಅವನು ಅಲ್ಲೇ ಇರ್ತಾನೆ, ಆದ್ದರಿಂದ ಚಿಂತನೆ ಮಾಡಿಬಿಟ್ರೆ ಆಗೋಯ್ತು. ಬಿಂಬರೂಪಿನಾದ ಹರಿಯೇ ಅವನು ಯಾರು ಅಂತ? ಪೂರ್ಣ, ಪೂರ್ಣ ಜ್ಞಾನ, ಪೂರ್ಣಾನಂದ, ಪೂರ್ಣ ನಿರ್ದೋಷ, ಪೂರ್ಣ ಮಮ ಸ್ವಾಮಿ ಅಂತ ಪರಮಾತ್ಮನನ್ನು ನಾವು ಏನಂತ ಕೇಳಬೇಕು? ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವಪಂಕಾರಣ ವೇ ಘೋರೇ ಮಜ್ಜತೋ ಮಮ ಶಾಶ್ವತ ಅಂಥೇಳಿ ದೇವರು ಪ್ರಾರ್ಥನೆ ಇದೆ. ಆಚಾರ್ಯ ಕೃಷ್ಣಾಮೃತ ಮಹಾನದರು ಹೇಳಿದ ಶ್ಲೋಕ ಇದು. ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಪ್ರಾರ್ಥನೆ. ಶ್ರೀಕೃಷ್ಣ ಪುಂಡರೀಕಾಕ್ಷ, ನಿನ್ನ ಕರದ ಆಸರಿಯನ್ನು ಕೊಡು, ಕೈ ಹಿಡಿದು ಮೇಲಕ್ಕೆತ್ತು ಅಂತ ಅರ್ಥ. ತ್ರಾಹಿ ತ್ರಾಹಿ ಭವಂಕಾರಣವೇ ಘೋರೆ, ನಮ್ಮ ಕೈ ಯಾತಕ್ಕೆ ಹಿಡಬೇಕು ಅಂದರೆ ಮುಳುಗಿ ಹೋಗ್ತಾ ಇದ್ದೇವೆ ನಾವು. ಎಲ್ಲಿ? ಭವಸಮುದ್ರ. ಭವಸಮುದ್ರದಲ್ಲಿ ಈಜಿಗೆ ಉಪಯೋಗ ಇಲ್ಲ. ಯಾಕೆ? ಕೆಸರಿನ ಸಮುದ್ರ. ಕೆಸರಲ್ಲಿ ಈಜೊಡೆದ್ರೆ ಏನಾಗುತ್ತೆ? ಮೂಗಿನಲ್ಲ ಕೆಸರು ಬಿಡುತ್ತೆ. ಅದಕ್ಕೆ ಹಿಡಿದು ಎತ್ತಿಬಿಟ್ರೆ ಉಪಯೋಗ, ಈಜೊಡೆದ್ರೆ ಉಪಯೋಗ ಇಲ್ಲ. ಅದಕ್ಕೆ ಮಜ್ಜತೋ ಮಮ ಶಾಶ್ವತ, ಕೈ ಕೊಟ್ಟು ಮೇಲಕ್ಕೆತ್ತು ಅಂತ ಹೇಳ್ತಾರೆ. ಭವಪಂಕಾರಣವೇ ಘೋರೆ ಮಜ್ಜತೋ ಮಮ ಶಾಶ್ವತ, ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವಾಚ್ಯುತ ಅವ್ಯಯ ಮಾಂ ಸಮುದ್ಧರ ಗೋವಿಂದ ದುಃಖ ಸಂಸಾರ ಸಾಗರಾತ್ ಇತಿ ಪ್ರಾರ್ಥನಂ. ಇದೇ ಪ್ರಾರ್ಥನೆ ಮಾಡಬೇಕು ದೇವರನ್ನು. ಇದು ಕೃಷ್ಣಾಮೃತ ಮಹಾನವತೆ. ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವ ಅಚ್ಯುತ ಅವ್ಯಯ ಮಾಂ ಸಮುದ್ಧರ ಗೋವಿಂದ ದುಃಖ ಸಂಸಾರ ಸಾಗರಾತ್. ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕಿದ್ದ. ಏವಂ ಭಾವಯತೋ ಭಕ್ತಸ್ಯ ಭಗವಾನ್ ಅನಾಯಾಸೇನೈವ ಸಂಪೂಜಿತೋ ಭವತಿ. ಇಟ್ಸ್ ಸುಲಭ ಇದು, ಗೊತ್ತಾಯ್ತಾ? ಒಂದು ಸ್ಟೆಪ್ಸ್ ತಿಳ್ಕೊಂಡ್ಬಿಟ್ರೆ ಆಯ್ತು. ಹೃದಯವೇ ದೇವಸ್ಥಾನ ಶುರು ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಕಮಲವೇ ಮಂಟಪ, ಬಿಂಬರೂಪಿ ಪರಮಾತ್ಮನೇ ಪೂಜ್ಯನಾದವನು, ಹೂ ಯಾವುದು, ನೀರು ಯಾವುದು, ಆಸನ ಯಾವುದು, ತೃಪ್ತಿ ಯಾವುದು, ಎಲ್ಲ ಅನುಸಂಧಾನ ಮಾಡಿಬಿಟ್ರೆ ದೇವ ಪೂಜೆ, ಒಳಗಿನ ದೇವ ಪೂಜೆ ಪ್ರಧಾನ. ಇದೇ ದೇವ, ಇದು ಸೆಕೆಂಡರಿ ಅಲ್ಲ, ಇದೇ ಪ್ರೈಮರಿ ಭಗವತ್ ಪೂಜಾ, ಹೊರಗಿಂದ ಇದೇ ಸೆಕೆಂಡರಿ, ಗೊತ್ತಾಯ್ತಾ? ಇದು ಅದು ಎರಡೂ ಮಾಡಬೇಕು, ಎರಡು ಚಿಂತನೆ ಮಾಡಬೇಕು. ಅದಕ್ಕೆ ಇದನ್ನೆಲ್ಲ ಹೇಳಿದೆ. ಸಂಪೂಜಿತೋ ಭವತಿ, ಆ ಇದೇ ಇದು ಮಾನಸ ಪೂ, ಮಾನಸ ಸ್ಮೃತಿ ಅದು, ಮಾನಸ ಪೂಜೆ ಅಲ್ಲ, ಮಾನಸ ಸ್ಮೃತಿ. ಮಾನಸ್ಮೃತಿಯಲ್ಲಿ ಇಡೀ ಎಲ್ಲ ಮಾನಸ ಚಿಂತನೆ ಎಲ್ಲ ಹೇಳುತ್ತಾರೆ, ಇಲ್ಲಿ ಪೂಜಾ ಮಾತ್ರ ಹೇಳಿದ್ದಾರೆ, ಮುಗಿತು. ಹಾ, ವ್ಯತ್ಯಾಸ ಅಲ್ಲೇನದು, ಮಾನಸ್ಮೃತಿಯಲ್ಲಿ ಸ್ವಲ್ಪ ಮಾತ್ರ ಹೇಳ್ತಾರೆ, ವಿಸ್ತಾರವಾಗಿ ಹೇಳಿದ್ದಾರೆ. ಅದ ಇಲ್ಲಿ ಪೂಜಾ ಭಾಗ ಮಾತ್ರ ಅಷ್ಟೊಂದು ಹೇಳಿದ್ದಾರೆ, ಸ್ನಾನ ಆಗಿ ಎಲ್ಲ ಸೇರಿಸ್ಬಿಟ್ಟಿದ್ದಾರೆ ಅವರು. ಮತ್ತೆ ಸಮಗ್ರ ಧ್ಯಾನದ ಪದ್ಧತಿ ಅದು, ಇದು ಸಿಕ್ ಪೂಜಾ ಪದ್ಧತಿ ಮಾತ್ರ ಎಷ್ಟು ಹೇಳಿದೆ, ಎರಡು ಸೇರಿಸ್ಬಿಟ್ರೆ ಇನ್ನು ಕ್ಲಿಯರ್ ಕ್ಲಿಯರ್. ಕೊನೆಯದು ಗುರುಪ್ರಸಾದ ಲಾಭ, 14ನೇ ಪ್ರಕರಣ ಅದೇನೆ. ಅಸ್ಯ ಉಪಾಸನಸ್ಯ ಏವಂ ಫಲಾನುಸಂಧಾನ ಪ್ರಕಾರ, ಉಪಾಸನೆ ಎಷ್ಟು ಮಾಡಿದ್ರಲ್ಲ ಫಲಾನುಸಂಧಾನ ಹೀಗೆ ಮಾಡಬೇಕು. ಮೋಕ್ಷ ಯೋಗ್ಯ ದ್ವಿವಿಧ, ಮೋಕ್ಷ ಯೋಗ್ಯರು ಎರಡು ವಿಧ ಇದ್ದಾರೆ. ವಸುರುದ್ರಾದಿತ್ಯಾದಿ ಪದಯೋಗ್ಯ ತದಯೋಗ್ಯಾಶ್ಚೇತಿ. ವಸುರುದ್ರ ಆದಿತ್ಯಾದಿ ಪದಯೋಗ್ಯರು ಕೆಲವರಿದ್ದಾರೆ, ಪದಕ್ಕೆ ಯೋಗ್ಯರಲ್ಲದೇ ಇದ್ದವರು ಕೆಲವರಿದ್ದಾರೆ. ಪದಯೋಗ್ಯ ವಸ್ವಾದಯೋಪಿ ಪ್ರಾಪ್ತ ಪದಾ ಅಪ್ರಾಪ್ತ ಪದಾಶ್ಚೇತಿ ವಿವಿಧ. ಪದಯೋಗ್ಯರಾದ ವಸುವಾದಿ ದೇವತೆಗಳು ಕೂಡ, ಆದಿಶಬ್ದದಿಂದ ವಸು ರುದ್ರ ಆದಿತ್ಯ, ಅವರಲ್ಲೂ ಎರಡು ವಿಧ, ಪ್ರಾಪ್ತ ಪದಾಹ ಅಪ್ರಾಪ್ತ ಪದಾಹ. ಪ್ರಮೋಷನ್ ಬಂದಿದೆ, ಪ್ರಮೋಷನ್ ಡ್ಯೂ ಇದೆ ಅಂತಾರಲ್ಲ ಹಾಗೆ, ಅಪ್ರಾಪ್ತ ಪದರು ಅಂದರೆ ಇನ್ನು ಬಂದಿಲ್ಲ ಅವರು, ಪ್ರಾಪ್ತ ಪದರು ಬಂದುಬಿಟ್ಟಿದ್ದಾರೆ. ಪ್ರಾಪ್ತ ಪದಾಹ ಅಪ್ರಾಪ್ತ ಪದಾಶ್ಚೇತಿ ದ್ವಿವಿಧ. ತತ್ರ ಪ್ರಾಪ್ತ ಪದಾನಾಂ ವಸ್ವಾದೀನಾಂ ಭಗವದ್ಗುಣ ವಿಷಯಕ ಜ್ಞಾನ ವಿಶೇಷೋ ಮೋಕ್ಷೇ ಸುಖಾಧಿಶೇಷ ಫಲಂ. ಪ್ರಾಪ್ತ ಪದರಿಗೆ ಎರಡು ವಿಶೇಷ ಇದೆ, ವಿಶೇಷ ನಮಗೆ ಅವ್ರಿಗೆ ಅಪರೋಕ್ಷ ಜ್ಞಾನ ಬಂದೋಗ್ಬಿಟ್ಟಿದೆ ಆಗಲೇ, ಅಪರೋಕ್ಷ ಜ್ಞಾನ ವಿಶೇಷ ಬರಬೇಕು ಅವರಿಗೆ, ಪ್ಲಸ್ ಮೋಕ್ಷದಲ್ಲಿ ಆನಂದಾಚೆಯೇ ಬರಬೇಕು, ಇದರ ಫಲ ಅದು. ಉಳಿದು ತದುಕ್ತಂ ಅನುವ್ಯಾಖ್ಯಾನೇ, ಅನುವ್ಯಾಖ್ಯಾನ ಕೋಟ್ ಮಾಡ್ತಾರೆ. ಮೋಕ್ಷೇ ಫಲ ವಿಶೇಷೋಸ್ತಿ ನತು ಸರ್ವಂ ಪ್ರಕಾಶತೆ. ಮೋಕ್ಷದಲ್ಲಿ ಫಲ ವಿಶೇಷ ಇದೆ, ಅದೇ ವಿಶೇಷ. ಸಾಮಾನ್ಯ ಪೂಜಾ ಕಾಲಕ್ಕೆ ದೇವ್ರ ಮುಂದೆ ಕೊಡಿಸ್ತಾರೆ ಸೇವಾಕರ್ತರನ್ನ, ಹಿಂದೆ ಕೂತವ್ರಿಗೆ ಕಂಡ್ರು ಇಷ್ಟು ಕ್ಲಾರಿಟಿ ಇರೋದಿಲ್ಲಲ್ಲ, ಆ ರೀತಿ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಸರ್ವದಾತೇರ ದೇವಾನಾಮಪಿ ಯುಕ್ತ ಹಿ ಉಪಾಸನಾ ಇತಿ. ಆದರೆ ದೇವತೆಗಳು ಉಪಾಸನೆ ಮಾಡಬೇಕು, ಅಂದರೆ ದೇವ ಪದವಿ ಬಂದವರು ಮಾಡಬೇಕು, ದೇವ ಪದವಿ ಬರೋರು ಮಾಡಬೇಕು, ಪದವಿಗೆ ಅರ್ಹತೆ ಇಲ್ಲದೇ ಇದ್ದವರು ಮಾಡಬೇಕು. ಫಲ ಮಾತ್ರ ವೇರಿ ಆಗ್ತಾ ಹೋಗುತ್ತೆ. ನೈವ ದೇವ ಪದಂ ಪ್ರಾಪ್ತಃ ಬ್ರಹ್ಮದರ್ಶನ ವರ್ಜಿತಾ ಇತ್ಯಾದಿನ ಅಪರೋಕ್ಷಾದಿ ಮಾತ್ರಸ್ಯ ನಿತ್ಯ ಸಿದ್ಧತ್ವಾತ್. ಒಂದು ಪ್ರಶ್ನೆ, ನಾವೆಲ್ಲ ಅಪರೋಕ್ಷ ಜ್ಞಾನಕ್ಕೆ ಪ್ರಯತ್ನ ಪಡಬೇಕು, ದೇವತೆಗಳಿಗೆ ಅಪರೋಕ್ಷ ಜ್ಞಾನ ಆಗೋಗ್ಬಿಟ್ಟಿದೆ ಆಗ್ಲೇ, ಅವರ್ಯಾಗ ಪ್ರಯತ್ನ ಪಡ್ತಾರೆ ಅಂದರೆ ಆನಂದ ವಿಶೇಷಕ್ಕೆ ಪ್ರಯತ್ನ ಪಡ್ತಾರೆ, ಕೆಲಸ ಸಿಗಲಿಕ್ಕೆ ಸಿಗದೇ ಇದ್ದು ಪ್ರಯತ್ನ ಪಡೋದು, ಸಿಕ್ಕವರು ಪ್ರಮೋಷನ್ ಟ್ರೈ ಮಾಡ್ತಾರಲ್ಲ ಹಾಗೆ, ಎರಡು ಭಾಗ ಸಿಕ್ಕದೆ ಮುಗಿಯೋದಿಲ್ಲ, ಇನ್ನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ದೇವಪದಿ ಅನರ್ಹರಾಗಿದ್ದರೆ ಬರೀ ನಮಗೆ ಮೋಕ್ಷ ಅಪರೋಕ್ಷ ಜ್ಞಾನ ಆಗಲಿ ಮೋಕ್ಷ ಆಗಲಿ ಅಂತ ಮಾಡಬೇಕು, ದೇವಪದವಿ ಬಂದವರಾದರೆ ಅಪರೋಕ್ಷ ಜ್ಞಾನ ವಿಶೇಷ ಆಗಲಿ ಮತ್ತು ಮೋಕ್ಷ ಆನಂದ ಅತಿಶಯ ಆಗಲಿ ಅಂತ ಮಾಡಬೇಕು. ಇದರಲ್ಲಿ ನಮ್ಗೆ ಉತ್ತರ ಸಿಕ್ಕಾಗಾಯಿತು. ನಮಗಂತೂ ಅಪರೋಕ್ಷ ಜ್ಞಾನ ಎಲ್ಲ ಸಾಧನೆ ಮಾಡ್ತೇವೆ, ಜ್ಞಾನಿಗಳು ಯಾಕೆ ಹುಟ್ಟಿ ಬರ್ತಾರೆ ಅಂದರೆ ವಿಶೇಷ ಜ್ಞಾನಕ್ಕೆ ಬರ್ತಾರೆ, ಆನಂದಾಚಯಕ್ಕೆ ಅವರು ಬರ್ತಾರೆ. ಪ್ರಕಾಶತೆ ಸರ್ವದಾ ತೇನ ದೇವಾನಾಮಪಿ ಯುಕ್ತ ಹ್ಯುಪಾಸನಾ ಇತಿ. ಆದ್ದರಿಂದ ದೇವತೆಗಳು ಕೂಡ ಉಪಾಸನೆ ಮಾಡಲೇಬೇಕು. ಅಪ್ರಾಪ್ತ ಪದಾನಾಂ ತದ್ಯೋಗ್ಯಾನಾಂ ತ್ವಾಪರೋಕ್ಷಂ ಪದಾಧಿಕಂಚ ಫಲಂ. ಅಪ್ರಾಪ್ತ ಪದರಿದ್ದಾರೆ, ಪದವಿ ಯೋಗ್ಯರಿದ್ದಾರೆ, ಅವರಿಗೆ ಅಪರೋಕ್ಷ ಜ್ಞಾನ ಆಗುತ್ತೆ, ಪದವಿನೂ ಸಿಗುತ್ತೆ. ಉಳಿದವರಿಗೆ ಬರೀ ಅಪರೋಕ್ಷ ಜ್ಞಾನ ಆಗುತ್ತೆ ಅಷ್ಟೇ. ತದಯೋಗ್ಯಾನ ಮನುಷ್ಯಾದೀನಾಂ ನಾತ್ರ ಉಪಾಸನೆ ಅಧಿಕಾರೋಪಿತು ವಸ್ವಾದಯೋ ದೇವಾಹ ಏವಂ. ಮನುಷ್ಯರಿಗೆಲ್ಲ ಇದರಲ್ಲಿ ವಿಶೇಷ ಉಪಾಸನೆ ಅಧಿಕಾರ ಇಲ್ಲ. ಮಧುಪಾಸ್ಯ ಉಕ್ತ ಫಲಶಾಲಿನೋ ಭವಂತೀತಿ ಜ್ಞಾನ ಮಾತ್ರೇ. ಇದೆಲ್ಲ ಹೇಳಿದ್ದಾರೆ. ದೇವ ಪದವಿ ಬಂದವರೆಲ್ಲ ವಿಶೇಷ ತಿಳ್ಕೋಬೇಕು, ಉಳಿದವರೆಲ್ಲ ತಿಳ್ಕೋತಾರೆ ಅಂತ ತಿಳ್ಕೊಂಬಿಟ್ರೆ ಸಾಕು, ಉಪಾಸನೆ ಮಾಡ್ಲಿಕ್ಕೆ ಹೋಗಬಾರ್ದು. ತದುಕ್ತಂ ಹೇಳಿದ ಡಾಕ್ಟ್ರ್ ಔಷಧಿ ಕೊಡ್ತಾರೆ ಅಂತ ಹೇಳೋದಕ್ಕೆ ಅಧಿಕಾರ ಇದೆ, ಔಷಧಿ ತಾನು ಕೊಡ್ಲಿಕ್ಕೆ ಹೋಗಬಾರ್ದು. ಕೊಡ್ಲಿಕ್ಕೆ ಏನಾಗಬೇಕು, ಅವನು ಡಾಕ್ಟ್ರ್ ಆಗಿರ್ಬೇಕು, ಇಲ್ಲ ಹೋದ್ರೆ ಅದು ಅಫೆನ್ಸ್. ತದುಕ್ತಂ ಛಾಂದೋಗ್ಯ ಭಾಷೆ ಹೇಳಿದ್ದಾರೆ ಇದನ್ನು, ಛಾಂದೋಗ್ಯ ಭಾಷೆದೊಳಗೆ. ತದನ್ನೇ ಜ್ಞಾನಮಾತ್ರತೋಪಾಸನೇನೈವ ಯೋಗ್ಯಾ ತದ್ಯೋಗ್ಯ ಹಿ ಸುರಾಯತಃ ಇತಿ. ಅದೆಲ್ಲ ಆಚಾರ್ಯ ಹೇಳಿದ ಮಾತುಗಳು. ತಥಾಚ ತೇಷಾಂ ತಾದೃಶ ಜ್ಞಾನ ಮಾತ್ರ ದೇವ ಸ್ವಯೋಗ್ಯ ಸರ್ವಪುರುಷಾರ್ಥ ಪ್ರಾಪ್ತಿರ್ಭವತಿ. ಅವರಿಗೆ ಜ್ಞಾನ ಮಾತ್ರಕ್ಕೆ ಭಾರಿ ಪ್ರಯೋಜನ ಇದೆ, ಜ್ಞಾನ ಮಾತ್ರಕ್ಕೆ ಇವರಿಗೆ ಪ್ರಯೋಜನ, ಅನುಷ್ಠಾನಕ್ಕೆ ಅವರಿಗೆ ಪ್ರಯೋಜನ. ಆದ್ದರಿಂದ ತಿಳ್ಕೊಳ್ಳೋಷ್ಟು ಪ್ರಯತ್ನ ಎಲ್ಲರೂ ಮಾಡಲೇಬೇಕು. ತತ್ರ ಏವಂ ಆದಿತ್ಯಾಂತರ್ಗತ ಭಗವದ್ ಅನುಸಂಧಾನ ಪ್ರಕಾರ ವಸು ರುದ್ರ ಆದಿತ್ಯ ಮೂರು ಜನ ಇದ್ದಾರಲ್ಲ, ಆದಿತ್ಯಾಂತರ್ಗತ ಪರಮಾತ್ಮನ ಉಪಾಸನೆ ಹೇಗೆ ಮಾಡಬೇಕು ಅಂದರೆ ಆದಿತ್ವ ಆದಿತ್ವಾತ್ ಆತತತ್ವಾತ್ ಅದ್ಯತ್ವಾತ್ ಜ್ಞಾನರೂಪತ್ವಾಚ್ಚ ಆದಿತ್ಯನಾಮ ಪರಮಾತ್ಮ ಆದಿತ್ಯನಾಮಕನಾಗಿ ಆದಿತ್ಯನೊಡಗಿದ್ದಾನೆ ಆದಿತ್ಯ ಸೂರ್ಯ ಸೂರ್ಯಾಂತರ್ಗತ ಭಗವದ್ ರೂಪಕ್ಕೂ ಆದಿತ್ಯ ಅಂತ ಹೆಸರು ಯಾತಕ್ಕೆ ಅಂದರೆ ಆದಿತ್ವಾತ್ ಎಲ್ಲರಿಗೂ ಆದಿಯಾಗಿದ್ದಕ್ಕೆ ಆದಿತ್ವ ವಾಸುದೇವೋಮ ಇದಮಗ್ರೆ ಆಸೀತ್ ಏಕೋ ನಾರಾಯಣ ಆಸೀತ್ ಅಗ್ರೆ ಅದಕ್ಕೆ ಆದಿತ್ಯ ಆತತತ್ವಾತ್ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅದಕ್ಕೆ ಆದಿತ್ಯ ಅಂತ ಕರೀತಾರೆ ಮತ್ತು ಅದ್ಯತ್ವಾತ್ ಎಲ್ಲರಿಗೂ ಉಪಜೀವಿಯನಾಗಿದ್ದಾನೆ ಆದಿತ್ಯ ಅಂತಾರೆ ಜ್ಞಾನರೂಪತ್ವಾತ್ ಜ್ಞಾನರೂಪ ಆಗಿರ್ತಾನೆ ಅದು ಆದಿತ್ಯ ಅಂತ ಕರೀತಾರೆ ಅಂತ ಪರಮಾತ್ಮ ಅವರಲ್ಲಿದ್ದಾನೆ ಸುಖಪೂರ್ಣತ್ವಾತ್ ಮಧುನಾಮ ದೇವರಿಗೆ ಇನ್ನೊಂದು ಹೆಸರಿದೆ ಮಧು ಅಂತ ಹೆಸರಿದೆ ಮಧ್ವಿತ್ ಆನಂದ ಉದ್ದಿಷ್ಟ ಮಧು ಅಂದರೆ ಆನಂದ ಅಂತ ಅರ್ಥ ಮಧು ಆನಂದ ಅದಕ್ಕೆ ದೇವರಿಗೆ ಮಧು ಅಂತ ಹೆಸರು ಮಾಧವೋ ಮಧು ಎಲ್ಲಿದೆ ವಿಷ್ಣು ಸಹಸ್ರ ದೇವರಿಗೆ ಮಧು ಅಂತ ಹೆಸರಿದೆ ಮಾಧವ ಅಂತ ಹೆಸರಿದೆ ತರ್ಪಕತ್ವೇನ ದೇವತಾನ ಉಪಜೀವ್ಯತ್ವ ದೇವ ಮಧುನಾಮ ಚ ಸುಪ್ರಸಿದ್ಧ ಸನ್ ಪ್ರಸಿದ್ಧ ಮಧುವದಸ್ತಿ ದೇವತಾನ ಉಪಜೀವ್ಯನಾಗಿದ್ದಾನೆ ಒಂದು ಮತ್ತು ಪ್ರಸಿದ್ಧವಾಗಿರ್ತಕ್ಕ ಮಧುವನಂತೆ ಆನಂದಕರನಾಗಿದ್ದಾನೆ ಅದಕ್ಕೆ ದೇವರಿಗೆ ಮಧು ಅಂತ ಹೆಸರಿದೆ ಪ್ರಸಿದ್ಧ ಮಧುರಸ್ಥಲೇ ಮಧ್ವಪೂಪಾಧಾರಭೂತ ಸ್ಥಿತ ಭೂತ ತಿರಸ್ತೀನೋ ವಂಶಃ ತದಾಶ್ರಿತ ಅಪೂಪ ಪೂರ್ವ ಪೂರ್ವಾದ್ಯೂರ್ಧ್ವಾಂತಂ ಪಂಚದಿಷ್ಠು ಮಧ್ವಾಧಾರ ಛಿದ್ರಾಣಿ ಪರಮಾತ್ಮ ಏನಾಗಿದ್ದಾನೆ ಇದಿಷ್ಟು ಮಧುವಿದ್ಯೆಯಲ್ಲಿ ಹೇಳಿದ್ದಾರೆ ಮಧು ಅಪೂಪ ಆಧಾರಭೂತ ಭಾವತಃ ತಿರಸ್ತೀನ ವಂಶಃ ತದಾಶ್ರಿತ ಅಪೂಪ ಪೂರ್ವಾದಿ ಊರ್ಧ್ವಾಂತಂ ಪೂರ್ವದಿಂದ ಪ್ರಾರಂಭ ಮಾಡಿ ಊರ್ ಬೆಳಿಗ್ಗೆ ಬಂತು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮೇಲೆ ಐದು ಭಾಗ ಅಂತ ಹೇಳಿದ್ದಾರೆ ಪ್ರಾಣಾಪಾನಾದ ಐದು ರೂಪಗಳು ಒಳಗೆ ಭಗವದ್ ರೂಪಗಳು ಮಧ್ವಾಧಾರಶ್ಚಿತ್ರಾಣಿ ತತಃ ತತ್ತ ಛಿದ್ರ ಮಾತ್ರ ಪರಿಪೂರಿತೋ ಅಲ್ಲಿ ಜೇನು ತೊಟ್ಟಿಗೆ ಏನಿರುತ್ತೆ ರಂಧ್ರಗಳಿರುತ್ತೆ ಆ ಥರ ಏನಿರುತ್ತೆ ಮಧ್ವಾಧಾರವಾದ ಛಿದ್ರಗಳಿದೆ ಅಂತ ಅನುಸಂಧಾನ ಮಾಡಬೇಕು ಮಧ್ವಂಶಃ ತದಾಶ್ರಿತ ಮಧುಮಕ್ಷಿಕಾಃ ತತ್ಪುತ್ರಾಶ್ಚ ಪುಷ್ಪಾಣಿ ಮಧುಮಕ್ಷಿಕೆಗಳು ದೊಡ್ಡ ಜೇನು ಸಣ್ಣ ಜೇನು ಜೇನು ಇರುತ್ತಲ್ಲ ಹಾಗೆ ಮಕರಂದಾಹ ಮಕ್ಷಿಕಾಭಿ ತತ್ತತ್ ಪುಷ್ಪ ವಿಶೇಷು ಮಕರಂದೇಪಿತೆ ತದವಿವ್ಯಕ್ತ ಮಧುನಃ ಮಧುನಃ ರೂಪವಿಶೇಷಶಾಲಿನಃ ಕ್ಷೌದ್ರಪಟಲೇ ತತ್ರ ತತ್ರ ಅವಸ್ಥಾನಮಿತ್ಯಾದಿ ಅನೇಕ ಪದಾರ್ಥ ಸಂಪ್ರತಿ ಸಂತಿ ತೇ ಸರ್ವೇಪಿ ಪದಾರ್ಥ ಅತ್ರಾಪಿ ತಥಾಹಿ ಮಧುವಿನಲ್ಲಿ ಮಧುಮಕ್ಷಿಕೆಗಳಲ್ಲಿ ಮಕರಂದ ಮೊದಲಾದ ಏನೇನಿದೆಯೋ ಈ ರೀತಿ ಅನುಸಂಧಾನಕ್ಕೆ ಅವಿಷ್ಟು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಪ್ರಕಾಶಾದಿ ಗುಣವತ್ವಾತ್ ದ್ಯುನಾಮ್ನಿ ದ್ಯುಸ್ಥಿತ ಶ್ರೀರೇವ ತಿರ್ಯಕ್ ಸ್ಥಿತ್ವ ವಂಶೇ ವಶೇಕರೋತಿ ಹರಿಮಿತಿ ವ್ಯುತ್ಪತ್ಯ ತಿರೋವಂಶ ಶಬ್ದವಾಚ್ಯ ಜೇನು ಕಟ್ಟಿರುತ್ತೆ ದೊಡ್ಡ ಒಂದು ಕೋಲಿಗೆ ಆ ಕೋಲಿನಂತೆ ಮಹಾಲಕ್ಷ್ಮಿ ಇದ್ದಾರೆ ಆಧಾರವಾಗಿ ತಿರೋವಂಶಸ್ಥಾನೀಯ ಮಧ್ವರೂಪ ಆಶ್ರಯತ್ವ ಸಾಮ್ಯ ಆಚಾರ್ಯರು ಮಧ್ವರೂಪದಿಂದ ಮಹಾಲಕ್ಷ್ಮಿಯನ್ನು ಆಶ್ರಯಿಸಿದ್ದಾರೆ ಅಂತಹ ಹರ ಮುಂದ ಅಂತಹ ಆಮೇಲೆ ಅಕ್ಷೀಣತ್ವ ಹೇತುನ ಅಂತರಿಕ್ಷನಾಮ ಅಂತರಿಕ್ಷ ಸ್ಥಿತೋ ವಾಯುರೇವ ಅಪ್ ಪರಮ ವಾಯುದೇವರಿಗೆ ಅಪ್ ಅಂತ ಹೆಸರಿದೆ ಯಾಕೆ ಅಂತಹ ಹರಿಕ್ಷಣ ಹೇತುನ ಒಳಗೆ ದೇವರು ಸದಾ ನೋಡ್ತಿರ್ತಾರೆ ವಾಯುದೇವರು ಅದಕ್ಕೆ ಅಂತರಿಕ್ಷ ಅಂತ ಅವ್ರಿಗೆ ಹೆಸರು ಆಪ್ಯೋ ಭಗವಾನ್ ಉಪಸ್ಥಿತೋ ಯಸ್ಮಿನ್ ನಿತ್ಯ ಪೂಪನಾಮ ಪರಮಾತ್ಮ ನಿತ್ಯದಲ್ಲೂ ಪರಮಾತ್ಮನ ಆಶ್ರಯಿಸಿರೋದ್ರಿಂದ ಅವರಿಗೆ ಅಪೂಪ ಅಪೂಪ ಅಂತ ಹೆಸರಿದೆ ಪ್ರಸಿದ್ಧ ಮಧ್ವಪೂಪ ಸದಸ್ಯ ಹರಿಹಿ ತಿರುವಂಶಾಶ್ರಿತತ್ವ ಮಧ್ವಾಶ್ರಯತ್ವ ಸಾಮ್ಯಾತ್ ಆದಿತ್ಯಸ್ಯ ಪಂಚದಿಷ್ಟು ರಶ್ಮಯ ಸಂತಿ ಸೂರ್ಯನಿಗೆ ಐದು ದಿಕ್ಕುಗಳಲ್ಲಿ ಈ ಸೂರ್ಯನಿಗೆ ಐದು ದಿಕ್ಕಲ್ಲಿ ರಶ್ಮಿಗಳಿವೆ ತತ್ರ ಪ್ರಾಚೀದಿಗವಸ್ಥಿತ ರಶ್ಮಯ ಪೂರ್ವ ದಿಕ್ಕಿನ ಕಿರಣಗಳಲ್ಲಿ ಪ್ರಾಚೀದಿಗವಸ್ಥಿತ ಮಧ್ವಾಧಾರ ಛಿದ್ರಸ್ಥಾನೀಯ ಮಧ್ವಂಶಾಶ್ರಯತ್ವ ಸಾಮ್ಯಾತ್ ಪ್ರಾಚೀ ದಿಕ್ಕಿನಲ್ಲಿ ಪ್ರಾಚೀದಿಗವಸ್ಥಿತ ಇತಿ ಆದಿತ್ಯ ರಶ್ಮಿಸ್ಥ ರತಿ ಶಮ್ಮಾನ ರೂಪತ್ವಾತ್ ರಶ್ಮಿಶಬ್ದವಾಚ್ಯ ವಾಸುದೇವ ಮೂರ್ತಯ ಅಲ್ಲಿ ವಾಯುದೇವರು ಅವರೊಳಗೆ ಅಂತರ್ಯಾಮಿಯಾಗಿ ವಾಸುದೇವ ರೂಪಗಳು ತತ್ತಚ್ಛಿದ್ರ ಮಾತ್ರ ಪರ್ಯಾಪ್ತ ಮಧ್ವಂಶಸ್ಥಾನೀಯ ಛಿದ್ರಪೂರ್ಣತ್ವ ಸಾಮ್ಯ ಆಯಾ ಛಿದ್ರಗಳಲ್ಲಿ ಮಧು ಹೇಗೆ ತುಂಬಿರುತ್ತೋ ವಾಯುದೇವರೊಳಗೆ ಪರಮಾತ್ಮ ವ್ಯಾಪಿಸಿ ನಿಂತಿರ್ತಾನೆ ಪ್ರಾತಃಸವನೇ ಅರ್ಚತ್ವಾತ್ ಋಗ್ವೇದಾಭಿಮಾನಿತ್ವಾತ್ ಋಗ್ನಾಮಾನೋ ವಸ್ವಾದ್ಯಾವಸವೋ ಪ್ರಾತಃಸವನದಲ್ಲಿ ವಸುಗಳು ದೇವತೆಗಳು ಮೂರು ಭಾಗ ಪ್ರಾತಃಸವನ ಮಧ್ಯಾಹ್ನ ಸವನ ಸಾಯಂ ಸವನದ ಮೂರು ಭಾಗ ಪ್ರಾತಃಸವನಕ್ಕೆ ಯಾರು ಅಂದರೆ ವಸುದೇವತೆಗಳು ಮುಥುನಃ ಬ್ರಹ್ಮಣಃ ಅಭಿವ್ಯಕ್ತಿ ಕೃತತ್ವಾತ್ ಮುಥುಕೃನ್ನಾಮಕಾಹ. ಅಲ್ಲಿ ದೇವರನ್ನು ತಿಳ್ಕೊಳ್ಳೋ ವಯಸ್ಸದು 24 ವರ್ಷದವರೆಗೆ ಏನು ಮಾಡ್ತಾನೆ, ಹೆಚ್ಚು ಅವಕಾಶ ಇಲ್ಲ, ತಿಳ್ಕೊಳ್ಳೋ ವಯಸ್ಸದು. ಅದಕ್ಕೆ ವಸು ರೂಪದಲ್ಲಿ ಜ್ಞಾನಕ್ಕೆ ಅಧಿಕಾರ ಪಡೀತಾರೆ. ಸೂರ್ಯ ಮರೀಚಿಸ್ಥ ವಸುಪುತ್ರಾಹ ಮರೀಚ್ಯಾದ್ಯ ಋಷಯೋ ಮುಥುಕುತ್ಪುತ್ರ ಸ್ಥಾನೀಯಾಹ ನಾಡಿ ಸ್ಥಿತತ್ವ ಸಾಮ್ಯ. ಮರೀಚಿಗೆ ಸೂರ್ಯನ ಕಿರಣಗಳಲ್ಲಿ ವಸುಪುತ್ರರಾದ ಮರೀಚ್ಯಾದಿಗಳು ಹೇಗಿರ್ತಾರೋ ಮಧುಕೃಸ್ಥಾನೀಯರಾಗಿ ನಾಡಿಸ್ಥಿತರಾಗಿ ಇವೆಲ್ಲ ಭಗವದ್ ರೂಪಗಳ ಚಿಂತನೆಯನ್ನು ಇವರು ಮಾಡ್ತಾರೆ. ಋಗ್ವೇದ ಏವಂ ಜ್ಞಾನಪೋಷಕತ್ವಾತ್ ಪುಷ್ಪಸ್ಥಾನೀಯ. ಋಗ್ವೇದವನ್ನು ಪುಷ್ಪ ಅಂತ ಕರೀತಾರೆ. ಪುಷ್ಪದಿಂದ ಫಲ ಬರ ಹಾಗೆ ವೇದದಿಂದ ಜ್ಞಾನ ಫಲ ಬರುತ್ತೆ. ಅದಕ್ಕೆ ಋಗ್ವೇದನೇ ಪುಷ್ಪ, ಒಳಗಿರ್ತಕ್ಕಂಥ ಬರತಕ್ಕಂಥ ಜ್ಞಾನವೇ ಅದು ಫಲ. ಪ್ರಸಿದ್ಧಮಪಿ ಪುಷ್ಪಂ ಭ್ರಮರ ಪೋಷಕಂ. ಈ ಪುಷ್ಪದಲ್ಲಿ ಭ್ರಮರ ಬರ ಹಾಗೆ ಋಗ್ವೇದಗತ ವಾಚು ಅಪೂರ್ವಿಷಯತ್ವಾತ್ ಸುರೈಹಿ ಶ್ರವಣ ಪಾಠಾದಿನ ಪೇಯತ್ವಾಚ್ಯ ಅಮೃತಾಪ್ಶಬ್ದವಾಚ್ಯಾಹ. ಋಗ್ವೇದಗತವಾದಂತಹ ಋಗ್ವೇದ ವಾಕ್ಯಗಳೆಲ್ಲ ಏನವು, ವೇದವಾಕ್ಯಗಳೆಲ್ಲ ಅಪೌರುಷೇಯ. ಸುರೈಹಿ ಶ್ರವಣ ಪಾಠಾದಿನ ಪೇಯತ್ವಾತ್, ದೇವತೆಗಳು ಆ ಋಗ್ವೇದದ ರಸವನ್ನು ಪಾನ ಮಾಡ್ತಾರಂತೆ. ಹೇಗೆ, ಈ ಹೂವಿಂದಾದರೆ ಬಾಯಲ್ಲಿ ಹಾಕೋಬಹುದು, ಇದನ್ನು ಹಾಗಲ್ಲ. ಶ್ರವಣ ಪಾಠಾದಿನ ಕೇಳೋದೇ ಕಿವಿಯಲ್ಲಿ ಹಾಕೋಬೇಕು. ಈಗ ಕಣ್ಣಲ್ಲಿ ಬಾಯಲ್ಲಿ ಹಾಕ್ಕೊಳ್ಳೋದು ಫಿಸಿಕಲ್ಲು, ಕಿವಿಯಲ್ಲಿ ಹಾಕ್ಕೊಳ್ಳೋದು ಶಾಸ್ತ್ರ. ಅದಕ್ಕೆ ಹರಿಕಥಾಮೃತ ಸಾರ ಪರಮ ಭಗವದ್ ಭಕ್ತರಿ ಅದನ್ನು ಆಧರದಿ ಕೇಳಬಹುದು. ಭಾಗವತ ಹೇಳಬೇಕಾದ್ರೆ ಪಿಬತ ಭಾಗವತಂ ರಸಮಾಲಯಂ, ಭಾಗವತ ರಸನ ಕುಡೀರಿ ಅಂತಾರೆ. ಕುಡೀರಿ ಅಂದರೆ ಕೇಳ್ರಿ ಅಂತ ಅರ್ಥ. ಅದಕ್ಕೆ ಕುಡೀರಿ ಅಂತ ಯಾತಕ್ಕೆ ಅಂದರು ಅಂದರೆ ಎಂಜಾಯ್ ಮಾಡ್ಕೊಂಡು ಕೇಳ್ರಿ ಅಂತ ಹೇಳೋದಕ್ಕೆ ಹೇಳಿತ್ತು. ಶ್ರವಣ ಪಾಠಾದಿನ ಪೇಯತ್ವಾಚ ಅಮೃತ ಅಪ್ಶಬ್ದವಾಚ, ಅಮೃತ ಅಂದರೂ ಅದೇ, ಅಪ್ ಅಂದರೂ ಅದೇ. ಪ್ರಸಿದ್ಧ ಕುಸುಮ ಕುಸುಮೇಶು ಆಸವ ಮಕರಂದ ಮಕರಂದ ಅಪರ ಪರ್ಯಾಯ ಶಬ್ದಾನೀಯ ಏವಂ ಋಗ್ನಾಮಭಿಃ ವನ್ಯಾದಿ ವಸ್ತುಭಿಃ ಉತ್ಪನ್ನ ಮಕ್ಷಿಕಾನಿ ಭೈಃ ಋಗ್ವೇದಾಖ್ಯೇ ಪುಷ್ಪೇ ವಿಚಾರಿತೇ ಸತಿ ಜ್ಞಾನ ಆನಂದ ರೂಪತ್ವಾತ್ ಯಶೋನಾಮಕಂ ತೇಜೋ ರೂಪತ್ವಾತ್ ತೇಜೋನಾಮಕಂ ಪರಮೈಶ್ವರ್ಯಾತ್ ಇಂದ್ರನಾಮಕಂ. ನೋಡಿ, ಒಂದು ಯಶೋನಾಮಕ ರೂಪ, ಇನ್ನೊಂದು ತೇಜೋನಾಮಕ ರೂಪ, ಇನ್ನೊಂದು ಇಂದ್ರನಾಮಕ ರೂಪ. ವೀರ್ಯ ರೂಪತ್ವಾತ್ ವೀರ್ಯನಾಮಕ ರೂಪ. ಅನ್ನೇ ಸ್ಥಿತತ್ವಾತ್, ಅನ್ನದಲ್ಲಿ ಏನೇನಿದೆ, ಒಂದು ಕಡೆ ಆನಂದ ಇದೆ, ನೋಡಿದ ತಕ್ಷಣ ಆನಂದ ಬರುತ್ತೆ, ಆಮೇಲೆ ಬೆಳ್ಳಿ ತೇಜಸ್ ಕಾಣಿಸುತ್ತೆ. ಪರಮೈಶ್ವರ್ಯಾತ್ ಐಶ್ವರ್ಯಪ್ರದ ಶಕ್ತಿಪ್ರದ. ಅದ್ಯತೆ ಇತ್ಯ ಅನ್ನಾದ್ಯನಾಮಕಂ ಬಲರೂಪತ್ವಾತ್ ರಸನಾಮಕಂ, ಬಲರೂಪನಾದ್ದರಿಂದ ರಸ ಅಂತ ಹೆಸರು. ಶ್ರೀ ವಾಸುದೇವಾಖ್ಯಂ ಮಧು ಅಭಿವ್ಯಜ್ಯತೆ, ಅನ್ನದೊಳಗೆ ವಾಸುದೇವ ರೂಪದ ಮಧು ನಮಗೆ ಸಿಗುತ್ತೆ. ಅದೇ ವಾಸುದೇವನು ಅನ್ನದೋಳು ಅಂತ ಹೇಳಿದ್ರಲ್ಲ, ಅದೇನು ಅನ್ನದೊಳಗೆ ವಾಸುದೇವ ರೂಪಿ ಪರಮಾತ್ಮ ಇದ್ದಾನೆ. ತಥೋ ಲೋಹಿತ ವರ್ಣಂ ವಾಸುದೇವಾಖ್ಯಂ, ವಾಸುದೇವ ರೂಪ ಕೆಂಪು ಬಣ್ಣದ ರೂಪ. ಮಧ್ವಾದಿತ್ಯ ಮಂಡಲೆ ಪ್ರಾಗ್ಭಾಗೆ ಲೋಹಿತಾಕಾರೆ ಪ್ರಾಚ್ಯರಶ್ಮಿಸು ಸ್ಥಿತ್ವಾ. ಪ್ರಾಗ್ ಪೂರ್ವ ದಿಕ್ಕಿನಲ್ಲಿ ಕೆಂಪು ಬಣ್ಣದ ರಶ್ಮಿಗಳಲ್ಲಿದ್ದು ವಾಸುದೇವ ರೂಪದ ಪರಮಾತ್ಮ. ಸ್ವ ಉಪಾಸಕಾನಂ, ತನ್ನ ಉಪಾಸನೆ ಮಾಡ್ತಾರಲ್ಲ ಅವರಿಗೆ. ವಸ್ವಾದಿ ದೇವಾನ, ವಸು ಮೊದಲಾದ ದೇವತೆಗಳು ಏನು ಮಾಡ್ತಾನೆ, ಧರ್ಮ ಮೋಕ್ಷಾದೀನ್ ಪ್ರಾದಾತ್. ಧರ್ಮ ಅರ್ಥ ಕಾಮ ಮೋಕ್ಷ, ನಾಲ್ಕು ಪುರುಷಾರ್ಥಗಳನ್ನು ಕೊಡ್ತಾನೆ. ಏವಂ ವೇತ್ತು ಅನ್ಯಸ್ಯಾಪಿ ಯೋಗ್ಯಂ ಪುರುಷಾರ್ಥಂ ಪ್ರತದಾತಿ ಇತಿ ಅನುಸಂಧೇಯ. ಅವರು ಮುಖ್ಯ ಉಪಾಸನೆ ಮಾಡ್ತಾರಾದ್ದರಿಂದ ಅದನ್ನೇ ಕೊಡ್ತಾನೆ, ನಮಗೆ ಎಷ್ಟು ಸಿಗಬೇಕು ಅಷ್ಟು ಕೊಡ್ತಾನೆ ಅಷ್ಟೆ. ಏವಂ ಉತ್ತರತ್ರಾಪಿ, ಮುಂದೆ ಕೂಡ ಹೇಗೆ ತಿಳ್ಕೊಳ್ಬೇಕು, ಹೀಗೆ ಅಂದರೆ ಏನೋ, ಉಪಾಸನೆ ಮಾಡೋರಿಗೆ ಈ ರೀತಿ, ತಿಳಿಯೋರು ಈ ರೀತಿ. ಉಪಾಸನೆಯ ಫಲ ಜಾಸ್ತಿ, ತಿಳಿಯೋದ್ರ ಫಲ ಅದಕ್ಕಿಂತ ಕಡಿಮೆ. ತಥಾಹಿ ದಕ್ಷಿಣ ದಿಗವಸ್ಥಿತ ರಶ್ಮಯ ಏವ ದಕ್ಷಿಣ ದಿಗವಸ್ಥಿತ ಮಧ್ವಾಧಾರ ಛಿದ್ರಸ್ಥಾನೀಯ ದಕ್ಷಿಣ ರಶ್ಮಿಗತ ದರ್ಶಿತ ದಿಶಾ ರಶ್ಮಿಶಬ್ದವಾಚ್ಯಾ ಸಂಕರ್ಷಣ ಮೂರ್ತಯ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ನಾಲ್ಕು ದಿಕ್ಕಿ ಕ್ರಮವಾಗಿ ನಾಲ್ಕು ರೂಪಗಳು. ದಕ್ಷಿಣ ಛಿದ್ರಪರ್ಯಾಯ ಮಧ್ವಂಶಸ್ಥಾನೀಯ ಯಜುರ್ವೇದಾಭಿಮಾನಿತ್ವಾ, ಪೂರ್ವಕ್ಕೆ ಋಗ್ವೇದ, ದಕ್ಷಿಣಕ್ಕೆ ಯಜುರ್ವೇದ, ಆಮೇಲೆ ಸಾಮವೇದ, ಆಮೇಲೆ ಅಥರ್ವಣವೇದ, ನಾಲ್ಕು ದಿಕ್ಕಿಗೆ ನಾಲ್ಕು ವೇದಗಳು ಮಧುಸ್ಥಾನೀಯವಾಗಿವೆ. ಯಜುರ್ವೇದಾಭಿಮಾನಿತ್ವಾ, ಯಜುರ್ವೇದಕ್ಕೆ ಯಾರ ದೇವತೆಗಳು ಅಂದರೆ ರುದ್ರದೇವರು. ಅದಕ್ಕೆ ರುದ್ರ ಶ್ರೀರುದ್ರ ಚಮಕರನ ವಿವರದಲ್ಲಿ ಯಜುರ್ವೇದದಲ್ಲೇ ಬರೋದು. ರೂಪತ್ವಾಚ್ಯ ಯಜುರ್ನಾಮಾನೋ ವಾಯುವಾದ್ಯ ರುದ್ರ ಮಧುಕೃತೋ ಯಜುರ್ವೇದ ಏವ ಪುಷ್ಪಂ ತದ್ಗತ ವಾಚೋ ಮಕರಂದಾಹ. ಯಜುರ್ವೇದಗಳು ಹೂವು, ಅದಿರತಕ್ಕಂಥ ವಾಚಕ ಪದಗಳೆಲ್ಲ ಏನೋ ಮಕರಂದಗಳು. ಏವಂ ಯಜುರ್ವೇದ ನಾಮಭಿ ಮಕ್ಷಿಕಾಭಿ ಮಕ್ಷಿಕಾ ನಿಭೈಹಿ ವಾಯುವಾದಿಭಿಹಿ ರುದ್ರೈಹಿ ಯಜುವೇ ಯಜುರ್ವೇದಾಖ್ಯೆ. ಎರಡನೇ ಯಾರು? ವಸು ರುದ್ರ ಆದಿತ್ಯ, ರುದ್ರದೇವರಲ್ಲಿ. ಪುಷ್ಪೇ ವಸು ವಾಸುದೇವ, ರುದ್ರ ಸಂಕರ್ಷಣ. ಪುಷ್ಪೇ ವಿಚಾರಿತೆ ಸತಿ ಮುಕ್ತ ಹೇತುಭಿ ಯಶೋನಾಮಕಂ ತೇಜೋನಾಮಕಂ ಇಂದ್ರಿಯನಾಮಕಂ ವೀರ್ಯನಾಮಕಂ ಅನ್ನಾದಿನಾಮಕಂ ರಸನಾಮಕಂ ಸಂಕರ್ಷಣಾಖ್ಯಂ ಮಧು ಅಭಿವ್ಯಜ್ಯತೆ. ಇಂಥ ಮಧುವನ್ನು ಪರಮಾತ್ಮ ಅಲ್ಲಿಂದ ಹೊರಹೊಮ್ಮಿಸ್ತಾನೆ. ಏವಂ ಅಭಿವ್ಯಕ್ತಂ ಶುಕ್ಲವರ್ಣಂ, ವಾಸುದೇವ ರೂಪ ಕೆಂಪು, ಸಂಕರ್ಷಣ ರೂಪ ಶುಕ್ಲ, ಬೆಳ್ಳಗಿರುತ್ತೆ. ರುದ್ರದೇವರ ಬಣ್ಣ ಬೆಳ್ಳಗಿರೋದು, ಅದಕ್ಕೆ ಕಂಠದಲ್ಲಿ ವಿಷ ಇರುತ್ತಲ್ಲ, ಅದು ಕಾಂಟ್ರಾಸ್ಟ್ ಕಂಡಕ್ಕೆ ಕಾಣಿಸ್ತದೆ. ನೀಲಕಂಠ ಒಂದು ಎದ್ದು ಕಾಣಿಸ್ತದೆ. ಬೆಳ್ಳಗಿದ್ದರೆ ಏನೋ ಕಪ್ಪಿದ್ದರೆ ಅಷ್ಟು ಗೊತ್ತಾಗೋದಿಲ್ಲ, ಬೆಳ್ಳಗಿರೋದ್ರಿಂದ ಅದು ಆ ರೀತಿ ಕಾಣಿಸ್ತದೆ. ಸಂಕರ್ಷಣ ಕೆಮ್ಮಧ್ವಾದಿತ್ಯ ಮಂಡಲ ದಕ್ಷಿಣ ಭಾಗೆ ಶುಕ್ಲರೂಪೆ. ಅದಕ್ಕೆ ಸ್ಫಟಿಕದ ಲಿಂಗ ರುದ್ರದೇವರು ಶ್ರೇಷ್ಠ, ಅದಕ್ಕೆ ಬೆಳ್ಳಗಿರಬೇಕಲ್ಲ, ಅಲ್ಲಿ ಸನ್ನಿಧಾನ ಜಾಸ್ತಿ. ಬೆಳ್ಳಗಿದ್ದ ಲಿಂಗದಲ್ಲಿ ಸನ್ನಿಧಾನ ಜಾಸ್ತಿ ಇರೋದ್ರಿಂದ ಸ್ಫಟಿಕ ಲಿಂಗದಲ್ಲಿ ಪೂಜೆ ಮಾಡ್ತಾರೆ ಸಾಮಾನ್ಯ. ರಾಮೇಶ್ವರದಲ್ಲೂ ಕೂಡ ಏನು ಮಾಡ್ತಾರೆ, ಬೆಳಗ್ಗೆ ಸ್ವಲ್ಪ ಹೊತ್ತು ಸ್ಫಟಿಕ ಲಿಂಗ ತೋರಿಸ್ತಾರೆ, 25 ರೂಪಾಯಿ. ಅದಕ್ಕೆ ಈ ಜಾಸ್ತಿ ಮಾಡಿರ್ಬೋದು, ನೋಡ್ಕೊಂಡು ಹೋಗ್ಲಿಕ್ಕಷ್ಟೇ ದೂರದಿಂದ. ಸಂಕರ್ಷ ಅದು ಒರಿಜಿನಲ್ ಅಂತ ಹೇಳ್ತಾರೆ. ರಾ ಅಭಿಷೇಕ ಮಾಡ್ತಾ ಇನ್ನೂ ಜೋರಾಗಿ ಕಾಣಿಸುತ್ತೆ. ಅದು ಹೌದು, ದೀಪ ಅವಾಗ ರಿಫ್ಲೆಕ್ಟ್ ಆಗಿದ್ದು ಬರುತ್ತೆ, ಟ್ರಾನ್ಸ್ಪರೆಂಟ್ ಅಲ್ಲ ಕಾಣಿಸುತ್ತೆ. ಅಭಿಷೇಕ ಹೌದು, ಪಚ್ಚೆಲಿಂಗ ಅದು, ಇದಲ್ಲ ಪಚ್ಚೆಲಿಂಗ. ಪಚ್ಚೆ ಅಂದರೆ ಬಿಡಿಯರಲ್ಲ, ಸ್ವಲ್ಪ ಗ್ರೀನಿಶ್ ಇರ್ತದೆ. ಮಧ್ವಾದಿತ್ಯ ಮಂಡಲ ದಕ್ಷಿಣ ಭಾಗೆ ಶುಕ್ಲರೂಪೇ ದಕ್ಷಿಣ ರಶ್ಮಿ ಸುಸ್ಥಿತ್ವ ಸೋಪಾಸಕಾನಾಂ ವಾಯುವಾದಿ ರುದ್ರಾಣಾಂ ಧರ್ಮ ಮೋಕ್ಷಾದೀನ್ ಪ್ರಾದಾ ಏವಂ ವೇತ್ತು ಪುರುಷಾರ್ಥಂಚ ಪ್ರದದಾತಿ. ಈ ರೀತಿ ತಿಳ್ಕೊಂಡ್ರೆ ವಿಶೇಷ ಪುರುಷಾರ್ಥ ಸಿಗುತ್ತೆ. ಆಮೇಲೆ ಏವಂ ಪ್ರತೀಚಿ ದಿಗವಸ್ಥಿತ ರಶ್ಮೇಯ ಏವ ಪ್ರತೀಚಿ ದಿಗವಸ್ಥಿತ ಮಧ್ವಾಧಾರ ಛಿದ್ರಸ್ಥಾನೀಯಾಹ ಪ್ರತೀಚಿ ರಶ್ಮಿಗತಾನಿ ರಶ್ಮಿ ಶಬ್ದವಾಚ್ಯಾನಿ ಪ್ರದ್ಯುಮ್ನ ರೂಪಾಣಿ ಪಶ್ಚಿಮಛಿದ್ರ ಪರ್ಯಾಪ್ತ ಮಧ್ವಂಶ ಸ್ಥಾನೀಯಾನಿ ಸಾಮಾಭಿಮಾನಿತ್ವಾತ್ ಮಾಸಶಃ ಸಮಭೋಕ್ತೃತ್ವಾಚ್ಯ ಸಾಮನಾಮಾನಃ ಶುಕ್ರಮುಖ್ಯಾಹ ಆದಿತ್ಯಾಹ. ಮೂರನೇದು ಆದಿತ್ಯ, ಶುಭಸು ರುದ್ರ ಆದಿತ್ಯ. ಏವ ಮಧುಕೃತಃ ಸಾಮವೇದಃ ಪುಷ್ಪಂ ತದ್ಗತ ವಾಚೋ ಮಕರಂದಾಹ. ಸಾಮವೇದವ ಪುಷ್ಪ, ಅದರೊಳಗಿನ ಮಾತುಗಳೇ ದುಂಬಿ ಮಕರಂದ, ಅದು ಮಧು. ಏವಂ ಸಾಮನಾಮಭಿ ಮಕ್ಷಿಕಾಕಲ್ಪೈ ಇಂದ್ರಾದ್ಯಾದಿತ್ಯೈ ಸಾಮವೇದಾಖ್ಯೇ ಪುಷ್ಪೇ ವಿಚಾರಿತೆ ಸತಿ ಯಶಃ ಆದಿನಾಮಕಂ ಪ್ರದ್ಯುಮ್ನಾಖ್ಯಂ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮಧು ಅಭಿವ್ಯಕ್ತಂ ಬಭೂವ. ಸಾಮವೇದದಿಂದ ಪ್ರದ್ಯುಮ್ನ. ಏವಂ ಅಭಿವ್ಯಕ್ತಂ ಕೃಷ್ಣವರ್ಣಂ ಪ್ರದ್ಯುಮ್ನಾಖ್ಯಂ, ಅದು ನೀಲವರ್ಣ. ಆಮೇಲೆ ಇನ್ನೊಂದು ಶುಕ್ಲವರ್ಣ ಇದು, ಕೃಷ್ಣವರ್ಣ ಇದು. ನೀಲ ಬೇರೆ ಕೃಷ್ಣ ಬೇರೆ, ಕೃಷ್ಣ ಅಂದರೆ ಕಪ್ಪು, ನೀಲ ಅಂದರೆ ನೀಲಿ. ಪ್ರದ್ಯುಮ್ನಾಖ್ಯಂ ಮಧ್ವಾದಿತ್ಯ ಮಂಡಲೇ ಪಶ್ಚಿಮ ಭಾಗೆ ಕೃಷ್ಣರೂಪೇ ಪ್ರತೀಚಿರಶ್ಮಿಷು ಸ್ಥಿತ್ವಾ ಸೋಪಾಸಕಾನಾಂಂದ್ರಾದಿ ಇಂದ್ರಾದಿತ್ಯಾನಾಂ ಧರ್ಮ ಮೋಕ್ಷಾದೀನ್ ಪ್ರಾದಾತ್ ಏವಂ ವೇತ್ತು ಅಧಿಕಾರಿಣೋಪಿ ಫಲಂ ದದಾತೀತಿ ಚ. ಅದು ಅವರಿಗೆ ನಮಗೆ ತಿಳಿದವರಿಗೆ ತಿಳಿದಷ್ಟು. ಏವಂ ಉತ್ತರ ದಿಗವಸ್ಥಿತಾದಿತ್ಯ ಆದಿತ್ಯರಶ್ಮೇಹ ಇವ ಉತ್ತರಕ್ಕೆ ಬಂದರೀಗ. ಏವ ಉತ್ತರ ದಿಗವಸ್ಥಿತ ಮಧ್ವಾಧಾರ ಛಿದ್ರಸ್ಥಾನೀಯಾಹ ಉದೀಚಿ ರಶ್ಮಿಗತಾನಿ ರಶ್ಮಿನಾಮಕಾನಿ ಅನಿರುದ್ಧ ರೂಪಾಣ್ಯೇವ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಉದೀಚಿ ದಿಗವಸ್ಥಿತ ಮಧ್ವಾಧಾರ ಛಿದ್ರ ಪರ್ಯಾಪ್ತ ಮಧ್ವಂಶ ಸ್ಥಾನೀಯಾನಿ ವೃಷ್ಟ್ಯಾದೇಹೇ ಅಧೋ ನಯನಾತ್ ಅಂಗಾನಾಂ ರಸತ್ವಾಚ್ಯ ಅಥರ್ವಾಂಗಿರೋ ನಾಮಕಾಹ. ಅಥರ್ವವೇದ ಅಂದರೆ ಅಥರ್ವಾಂಗಿರರಿಂದ ಬಂದದ್ದು. ಇತಿಹಾಸ ಪುರಾಣಾಭಿಮಾನಿತ್ವಾದಿ ಮಹತ್ವಾತ್ ಇತಿಹಾಸ ಪುರಾಣ ನಾಮಕಾಶ್ಚ ಸೋಮಾದ್ಯಾಹ ವಸು ರುದ್ರ ಆದಿತ್ಯ ಸೋಮಯವ ಮರುತಃ ಮಧುಕೃತಃ ಅಥರ್ವಾಂಗಿರಸಃ ಇತಿಹಾಸ ಪುರಾಣಂಚ ಪುಷ್ಪಂ. ಅಥರ್ವ ವೇದ ಇತಿಹಾಸ ಪುರಾಣಗಳೇ ಪುಷ್ಪ. ತದ್ಗತ ವಾಚಃ ಮಕರಂದ, ಅದರಿಂದ ಮಾತುಗಳೇ ಮಕರಂದಗಳು. ಏವಂ ಅಥರ್ವಾದಿ ನಾಮಭಿ ಸೋಮಾದಿ ಸೋಮಾದಿಭಿ ಮರುದ್ಭಿ ಅಥರ್ವಾಂಗಿರವಾದಿಕೆ ಇತಿಹಾಸ ಪುರಾಣಾದಿಕೆ ಚ ಪುಷ್ಪೇ ವಿಚಾರಿತೆ ಉಕ್ತ ಹೇತುನ ಯಶ ಆದಿನಾಮಕಂ ಅನಿರುದ್ಧಾಖ್ಯಂ ಮಧು ಅಭಿವ್ಯಕ್ತಮಭೂ. ಅದರಿಂದ ಅನಿರುದ್ಧನಾಮಕವಾದಂಥ ಮಧು ನಮಗೆ ಅಭಿವ್ಯಕ್ತವಾಗುತ್ತೆ. ಏವಂ ಅಭಿವ್ಯಕ್ತಂ ಅತ್ಯಂತ ಕೃಷ್ಣರೂಪಂ ಉದೀಚಿರಶ್ಮಿಷು ಸ್ಥಿತ್ವಾ ಸೋಪಾಸಕಾನಾಂ ಸೋಮಾದಿತ್ಯ ಮರುತಾಂ ಧರ್ಮ ಮೋಕ್ಷಾದೀನ್ ಪ್ರಾದಾತ್. ಅವರಿಗೆ ಉಪಾಸನೆ ಮಾಡಿದಾಗ ಧರ್ಮಾದಿ ಮೋಕ್ಷಾದಿಗಳನ್ನು ಕೊಟ್ಟುಬಿಡ್ತಾನೆ. ಏವಂ ವೇತ್ತುಶ್ಚ ಫಲಂ ದದ, ತಿಳಿದರೆ ಸ್ವಲ್ಪ ಫಲ ಕೊಡ್ತಾನೆ. ಒಂದಾಯಿತು, ಕೊನೆಯದಿ ಊರ್ಧ್ವರಶ್ಮಿಗಳು 4 ಆಯಿತು. 5ನೇದು ಅಂದರೆ ಮೇಲಿಂದು. ಏವಂ ಅದು ನಾರಾಯಣ ರೂಪ. ಏವಂ ಊರ್ಧ್ವರಶ್ಮಯ ಏವ ಊರ್ಧ್ವ ಛಿದ್ರಸ್ಥಾನೀಯ ಊರ್ಧ್ವರಶ್ಮಿಗತಾನಿ ರಶ್ಮಿನಾಮಕಾನಿ ನಾರಾಯಣ ರೂಪಾಣ್ಯೇವ ಮಧ್ವಂಶಸ್ಥಾನೀಯಾನಿ. ನಾರಾಯಣ ರೂಪಗಳೇ ಮಧುವಿನ ಭಾಗ ಇದ್ದಂತೆ ಇವೆ. ಸರ್ವವೇದಾಭಿಮಾನಿತ್ವ ಅದು ಒಂದೊಂದೇ ಬಂದಿತ್ತು. ಋಗ್ವೇದ, ಯಜುರ್ವೇದ, ಸಾಮ ಇದು ಎಲ್ಲ ವೇದಗಳು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ಗೃಹ್ಯೋಪದೇಶತ್ವಾಚ್ಯ ಗುಹ್ಯಾದೇಶ ಶಬ್ದವಾಚ್ಯಾ ಚತುರ್ಮುಖ ಮುಖಾದ್ಯಾ ರುಜಯೇವ ವಧುಕೃತ. ಅಲ್ಲಿ ವಸು ರುದ್ರಾದಿಗಳು ದುಂಬಿಗಳಾಗಿದ್ದರೆ ಇಲ್ಲಿ ಯಾರಾಗಿದ್ದಾರೆ? ಬ್ರಹ್ಮಾದಿ ರುಜುಗಳೇ ದುಂಬಿಗಳು. ಸರ್ವೇ ವೇದಾಹ ಇವ ಪುಷ್ಪಂ, ಎಲ್ಲ ವೇದಗಳು ಪುಷ್ಪಗಳು. ತದ್ಗತಾವಾಚೋ ಮಕರಂದಾಹ ವೇದಶ್ಚ ಸರ್ವೈ ರಹಮೇವ ವೇದ್ಯ. ಏವಂ ಬ್ರಹ್ಮಾದ್ಯೈಹಿ ರುಜುಭಿಹಿ ಸರ್ವವೇದಾಖ್ಯೇ ಪುಷ್ಪೇ ವಿಚಾರಿತೇ. ಆಗ ಉಕ್ತ ಹೇತುಭಿ ಯಶಾದಿ ನಾಮಕಂ ನಾರಾಯಣಾಖ್ಯಂ ಮಧು ಅಭಿವ್ಯಕ್ತಮಹು. ನಮ್ಮ ಮಧು ನಾಮಕ ನಾರಾಯಣನಾಭು ಅಲ್ಲಿ ಅಭಿವ್ಯಕ್ತವಾಗುತ್ತೆ ಅವರಿಗೆ. ಏವಂ ಅಭಿವ್ಯಕ್ತಂ, ಅದೇ ಆಚಾರ್ಯ ಅದಕ್ಕೆ ನಾರಾಯಣ ನಾರಾಯಣಂ ಗುಣೈಸರ್ವಂ ಹೇಳ್ತಾರೆ ಅಂದರೆ ಉಪಾಸನ ನಾರಾಯಣ ರೂಪನ, ಅದಕ್ಕೋಸ್ಕರ ನಾರಾಯಣಂ ಗುಣೈಸರ್ವೈ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅಂತ ಹೇಳೋದಕ್ಕೆ ಅದು ಕಾರಣ. ನಾರಾ ಪ್ರೋಜ್ಯದಾದಿತ್ಯ ಸಮಪ್ರಭಂ ನಾರಾಯಣಾಖ್ಯಂ ಮಧ್ವಾದಿತ್ಯ ಮಂಡಲ ಊರ್ಧ್ವಭಾಗೆ ಊರ್ಧ್ವರಶ್ಮಿಷು ಆಸ್ತೆ. ತದಚಲಮಪಿ ಮಹಾಮರೀಚಿಪುಂಜೇನ ಚಲತೀವ ದೃಶ್ಯತೆ. ಅದು ಮಹಾಮರೀಚಿಗಳಿಂದಾಗಿ ಅದು ಅದು ಚಲನೆ ಇಲ್ಲ, ಚಲನೆ ಕಂಡ ಕಾಣಿಸ್ತಾ ಇದೆ. ಯಾವುದದು ಆದಿತ್ಯ ಮಂಡಲಗತವಾದ ನಾರಾಯಣ ರೂಪ ನೋಡೋದಕ್ಕೆ ಚಲನೆ ಕಂಡ ಕಾಣುತ್ತೆ, ಆ ಚಲನೆ ಕಾಣೋದು ರೂಪ ಅಲ್ಲ, ಅದರ ರಶ್ಮಿಗಳು ಮಾತ್ರ. ತತ್ ಸೋಪಾಸಕಾನ ಬ್ರಹ್ಮಾದಿ ಸಾಧ್ಯಾನ ಧರ್ಮ ಮೋಕ್ಷಾದೀನ್ ಪ್ರಾದಾತ್. ಅದು ಬ್ರಹ್ಮಾದಿ ಸಾಧ್ಯರಿಗೆ ವಿಶೇಷ ಮೋಕ್ಷವನ್ನು ಕೊಡುತ್ತೆ. ಏಮಂ ಮೇತ್ವಶ್ಚ ಫಲಂ ಪ್ರಯಚ್ಛತಿ, ಉಳಿದರೆ ಸ್ವಲ್ಪ ಫಲ ಕೊಡುತ್ತೆ. ತಯೇತೆ ಪಂಚರೂಪಾ, ಐದು ರೂಪಗಳು ಉಪಾಸನೆ ತುಂಬ ಕಡೆ ಹೇಳ್ತಾರೆ. ಅದನ್ನು ಒತ್ತುಕೊಳ್ಳೋಕೆ ಜಗನ್ನಾಥಾಸರು ಏನು ಮಾಡಿದರು? ಪಂಚಭೇದಾತ್ಮಕ ಪ್ರಪಂಚಕ ಪಂಚರೂಪಾತ್ಮಕನೆ ದೈವಕ, ಪಂಚರೂಪದ ಬಗ್ಗೆ ತುಂಬ ಬೆಳಕು ಚೆಲ್ಲಿದ್ದಕ್ಕೆ ಪಂಚರೂಪಾತ್ಮಕನೆ ದೈವಕ ಅಂಥೇಳಿ. ಯಾರು? ಹೌದು, ಪೂರ್ತಿ ಸಮಕಾಲೀನ ಜಗನ್ನಾಥಾಸರ ಕಾಲ 1727 1809. ಇವರು 1756 ಅವ್ರು ಯಂಗರ್ ಕಂಟೆಂಪರರಿ ಜಗನ್ನಾಥಾಸರಿ. ಇಬ್ಬರು ಜೊತೆಗಿದ್ದರು ತುಂಬ ವರ್ಷ ಅಂತ ಜೊತೆಗೆ ಹೇಳ್ತಾರೆ, ತುಂಬ ಕಡೆಗೆ ಜೊತೆಗೆ ಓಡಾಡ್ಕೊಂಡಿದ್ರು ಅಂತಲೇ ಪ್ರತೀತಿ ಉಂಟು. ಬ್ರಹ್ಮ ಯಾರು ವಿಷ್ಣು ತೀರ್ಥರು ಜಗನ್ನಾಥದಾಸರು. ಈ ತಯೇತೆ ಪಂಚರೂಪಾ ವಾಸುದೇವಾದ್ಯಾ ಸರ್ವಶಬ್ದಾಪೇಕ್ಷೆಯ ರಸಾನಾಂ ವೇದಾನಾಮಪಿ ರಸಾಹ ಶ್ರೇಷ್ಠಾಹ ಅಮೃತಾನಾಮಪಿ. ವೇದಗಳ ರಸಗಳು ಅಂದರೆ ವಾಸುದೇವಾದಿ ರೂಪಗಳು, ರಸ ಅಂದರೆ ಶ್ರೇಷ್ಠ ಅಂತ. ವೇದ ಪ್ರತಿಪಾದ ಎಷ್ಟೇ ಜನ ಇದ್ದರೂ ಕೂಡ ಸರ್ವೋತ್ತಮತೆಯನ್ನು ಪ್ರತಿಪಾದ್ಯ ಯಾರು ಅಂದರೆ ಪಂಚರೂಪದ ನಾರಾಯಣನೇ. ವೇದಾನಾಂ ಅಮೃತತ್ವ ಪ್ರದಾತೃತ್ವಾತ್ ಅಮೃತ ಅಪೀತಿ ಪರಮಾದರ ಪರಮಾದರಾತ್ ಅಹರಹೋ ಅನುಸಂಧೇಯಂ. ಆದ್ದರಿಂದ ವೇದಾನಾಂ ಅಮೃತತ್ವ ಪ್ರದಾತೃತ್ವ, ವೇದಗಳ ಅಮೃತ ಯಾತಕ್ಕಾಯಿತು ಅಂದರೆ ಪರಮಾತ್ಮನ ಹೇಳೋದಕ್ಕೋಸ್ಕರ ಅದಕ್ಕೆ ಅಮೃತ ಅಂತ ಹೆಸರು ಬಂದೋಯ್ತು. ಮೋಕ್ಷ ಕೊಡೋನ್ ಪರ್ವೃತ, ಆತನ ಬಗ್ಗೆ ಹೇಳುತ್ತೆ ಅದಕ್ಕೆ ಅಮೃತ ಅಂತ ಹೆಸರು. ಇತಿ ಪರಮಾದರಾತ್ ಅಹರಹೋ ಅನುಸಂಧೇಯಂ. ಅಹರಹ ಅಂದ್ರೇನು? ಅಹರಹ ಸಂಧ್ಯಾ ಉಪಾಸೀತ, ಪ್ರತಿನಿತ್ಯನೂ ತಿಳ್ಕೊಂಡಿರ್ಬೇಕು. ಯಾವೆಲ್ಲ ತಿಳ್ಕೊಂಡ್ರೆ ಅಲ್ಲ, ಪ್ರತಿನಿತ್ಯ ತಿಳ್ಕೊಂಡ್ರೆ ವಿಶೇಷ ಫಲ ಇದೆ. ಪ್ರತಿನಿತ್ಯ ತಿಳ್ಕೊಳ್ಳೋಕ್ಕೊಂದು ಅವಕಾಶ ಎಲ್ಲಿ ಬರುತ್ತೆ ಇವರಿಗೆ? ವಸು ರುದ್ರ ಆದಿತ್ಯ ಅಂತ ಪಿತೃತರ್ಪಣ ಆದಿ ಕೊಡ್ಬೇಕು, ಚಿಂತನೆ ಮಾಡಲೇಬೇಕದು. ಸೊ ಅದರಿಂದ ಹೊಸ ಫಲ ಬರುತ್ತಾಗ. ಬರೀ ಪಿತೃತರ್ಪಣ ಅಷ್ಟೇ ಆಗಲಿಲ್ಲ, ಏನಾಯ್ತು ಅದೀಗ ದೇವರಿಗೆ ಧ್ಯಾನಕ್ಕೆ ಒಳ್ಳೆ ಅವಕಾಶ ಸಿಕ್ಕಂತೆ ಆಯ್ತು. ಅದರಿಂದ ಸರ್ವ ರಸ ವೇದ ಅಮೃತ ವೇದ ಅಮೃತತ್ವ ಪ್ರದಾತೃತ್ವ ಅಮೃತ ಇತಿ ಪರಮಾದರ ದಹರಹ ಅನುಸಂಧೇಯ ಅಷ್ಟೇ ಮುಕ್ತಾಯ ಮಾಡ್ತಾರೆ. ಚತುರ್ದಶ ಸುರತ್ನಾನಿ ಏಚ ಲಬ್ಧಾನಿ ಭಾರತೆ ಅದೃಶ್ಯ ದೃಶ್ಯ ಬಾನಾನಿ ಚತುರ್ದಶ ಚೈ ಸಹ. ಮಹಾಭಾರತಾದಿ ಗ್ರಂಥಗಳಲ್ಲಿ ಇರತಕ್ಕಂತಹ 14 ರತ್ನಗಳನ್ನು ನಾವು ಸಂಗ್ರಹ ಮಾಡಿಕೊಟ್ಟಿದ್ದೇವೆ. ಇದು ಅದೃಶ್ಯ ದೃಶ್ಯ, ಕೆಲವು ಸ್ಪಷ್ಟ ಕಾಣುತ್ತೆ, ಕೆಲವು ಸ್ಪಷ್ಟ ಕಾಣೋದಿಲ್ಲ, ಸಂಗ್ರಹ ಮಾಡಿಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಇದು ಇವರ ಕಾಂಟ್ರಿಬ್ಯೂಷನ್ ಕೊಟ್ಟು ಚತುರ್ದಶಿ ಅಂತ ಅದಕ್ಕೆ ಹೆಸರಿಟ್ಟು. 14 ಮಹಾಪ್ರಮೇಯಗಳನ್ನು ಹೇಳ್ಕೊಡೋದ್ರಿಂದ ಚತುರ್ದಶಿ, 16 ಹೇಳೋದ್ರಿಂದ ಷೋಡಶಿ, ಅದನ್ನು ಇಂಟ್ರೊಡಕ್ಷನ್ ಕೊಡೋದಕ್ಕೆ ಅಧ್ಯಾತ್ಮ ರಸರಂಜನಿ ಅಂತ 3 ಮಾಡಿದರು. 14 ಮಾತ್ರೆ 16 ಮಾತ್ರೆ ಅಂತ ಅವರೇ ಕರೀತಾರೆ. ಮಾತ್ರೆ ಕೊಟ್ಟ 14 ಮಾತ್ರೆ ಒಂದು ಗುಂಪು, 16 ಮಾತ್ರೆ ಗುಂಪು ಕೊಟ್ಟಾಕೊಟ್ಬಿಟ್ಟು ನಿಮಗೆಲ್ಲ ವಿಷಯ ಸುಖದಿಂದಾಗಿ ನಾಲಿಗೆ ಕೆಟ್ಟ ಹೋಗಿಬಿಟ್ಟಿದೆ, ರುಚಿ ಬರಬೇಕಾಗಿದೆ. ಅಪಿಟೇಟ್ ಇಲ್ದವ್ರಿಗೆ ಮಾತ್ರೆ ಕೊಟ್ಟರೆ ರುಚಿ ಬಂದ್ಬಿಡುತ್ತೆ. ಇನ್ನು ಮಾತ್ರೆ ತೊಗೊಳ್ರಿ, ರಸಾಯನ ತೊಗೊಳ್ಳಿ, ಅಧ್ಯಾತ್ಮ ರಸರಂಜನ ರಸಾಯನ ತೊಗೊಂಡ್ಬಿಟ್ಟು ಸರಿ ಹೋಗುತ್ತೆ ಅಂತೇಳಿ ಬರೆದಿದ್ದಾರೆ. ಅದೇ ಅವರ ದೊಡ್ಡ ಕಾಂಟ್ರಿಬ್ಯೂಷನ್. ವಿಷ್ಣುತೀರ್ಥರು ಈ ರೀತಿ ಮಾಡಿದವರು. ತುಂಬ ದಿವಸಗಳ ಕಾಲ ಅವರು ಪಾಠ ಪ್ರವಚನಕ್ಕೆ ಭಾರಿ ಆದ್ಯತೆ ಕೊಟ್ಟವರು. ಅವರಿಗೆ ಸಾಮಾನ್ಯ ಪಂಡಿತರು ಕಂಡ ಭಾರಿ ಸಿಟ್ಟು ಅವರಿಗೆ. ಬರೀ ಪಾಠ ಪ್ರವಚನ ಮಾಡಿ ಅನುಸಂಧಾನ ಮಾಡದೇ ಇರ್ತಾರಲ್ಲ, ಭಾರಿ ಬೈತಾರವ್ರನ್ನ. ಭಾಗವತ ಸಾರೋದ್ಧಾರದಲ್ಲಿ ಅದು ಜಗನ್ನಾಥದಾಸರವೆಲ್ಲ ಪುರಂದಾಸರು ಮಾತಿದೆಯಲ್ಲ, ನೆಗೆಯು ಬರುತ್ತಿದೆ, ಏನಾಗ ನೆಗೆಯು ಬರುತ್ತಿದೆ, ಆ ರೀತಿ ಮಾತುಗಳನ್ನು ಸಂಸ್ಕೃತದಲ್ಲಿ ಬರೀತಾರೆ ಇವರು. ಮತ್ತು ಅವರು ಏನು ಮಾಡ್ತಿದ್ರು, ಪಾಠ ಪ್ರವೃತ್ತಿ ತುಂಬ ಆಸಕ್ತಿ ಕೊಟ್ಟು ಅವ್ರು ಏನು ಮಾಡಿದರು ಅಂದರೆ, ಬದರಿಗಂತ ಹೊರಟರು, ಬದರಿಗೆ ಹೋಗಬೇಕು ನಾರಾಯಣ ದರ್ಶನಕ್ಕೆ ಅಂತೇಳಿ. ಪ್ರತಿ ದಿವಸ ಹೋದಾಗೆಲ್ಲ ದೊಡ್ಡ ಹಾವು ಬರ್ತಾ ಇತ್ತು ಅದ್ರ ಕಡೆ, ಹೋದಾಗ ಹಾವು ಬತ್ತು ಹಾವು ಸುಂದ್ಬಿಡೋರು. ತುಂಬ ದಿವಸ ಆದ ಮೇಲೆ ಸ್ವಪ್ನ ಆಯಿತು, ನೀವು ಬದರಿ ಯಾತ್ರೆಗೆ ಮಾಡಲಿಕ್ಕೆ ಕೊಟ್ಟು ಬಂದವರಲ್ಲ ಅಂತಾಯ್ತು. ಬದರಿ ಯಾತ್ರೆ ಕೊಟ್ಟು ಬಂದವರಲ್ಲ, ತುಂಬ ಜನಕ್ಕೆ ನೀವು ಜ್ಞಾನೋಪದೇಶ ಮಾಡಬೇಕು, ಪಾಠ ಪ್ರವಚನ ಮಾಡಬೇಕು, ಬದರಿ ಯಾತ್ರೆ ಐಡಿಯ ಡ್ರಾಪ್ ಮಾಡಿಬಿಡ್ರಿ, ಪಾಠ ಪ್ರವಚನ ಮಾಡಿಕೊಡಿರಿ ಅಂತ ಹೇಳಿದರು. ಬಿಟ್ಟುಬಿಟ್ರು, ಬಿಟ್ಟುಬಿಟ್ಟು ಪಾಠ ವಿಶೇಷ ಪಾಠ ಪ್ರವಚನ ಮಾಡಿ ಸಿದ್ಧಿ ಪಡ್ಕೊಂಡ್ರು. ಆದರೆ ಅವರಿಗೆ ಮನಸ್ಸಲ್ಲಿ ಇತ್ತಲ್ಲ ಬದರಿಗೆ ಹೋಗಬೇಕು ಅಂಥೇಳಿ. ಕೊನೆಯ ಕಾಲಕ್ಕೆ ಏನಾಯ್ತಂತೆ, ಅದೇ ಊರಲ್ಲಿ ಮಾದನೂರಲ್ಲೇ ಒಂದು ಸ್ಥಳದಲ್ಲಿ ನಾನು ಇದ್ದೇನೆ, ದರ್ಶನ ಮಾಡಿ ಅಂತ ಹೇಳಿದರು. ಸ್ವಪ್ನದ ಜಾಗ ಹೇಳಿದರು ಯಾವುದು, ತೆಗೆದು ನೋಡಿದ್ರೆ ಬದರಿನಾರಾಯಣ ದೇವರು ಇದ್ರು ಅಲ್ಲೇ, ಅಂದರೆ ಬದರಿನಾರಾಯಣ ದೇವರು ಇದ್ದರು. ಅದನ್ನು ವೃಂದಾವನ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ ಇವತ್ತಿಗೂ ಕೂಡ. ಹುಟ್ಟು ತೀರ್ಥ ವೃಂದಾವನ ಹಿಂದ್ಗಡೆನೆ ಮೇಲುಗಡೆಗೆ ಬದರಿನಾರಾಯಣ ದೇವರು ಇದ್ದಾರೆ. ಅವ್ರ ಮನಸ್ಸನ್ನು ಅಂದ್ಕೊಂಡಿದ್ದು ಕೊನೆಗೂ ಬಿಡಲಿಲ್ಲ, ಅದು ತೀರ್ಥಯಾತ್ರೆಗಿಂತ ಪಾಠ ಪ್ರವೇದ ದೊಡ್ಡದು ಅಂತ ತೋರಿಸಿದ್ರಷ್ಟೇ. ತೀರ್ಥಯಾತ್ರೆ ಮಾಡಲಿಕ್ಕೆ ಅಲ್ಲಿಗೆ ಹೋಗ್ತಿದ್ರಿ, ಪಾಠ ಪ್ರವೇದರು ಇದ್ದಲ್ಲೇ ಬರ್ತಾರೆ ದೇವರು ಅಂತ ಅರ್ಥ. ತತ್ರೈವ ಗಂಗಾ ಯಮುನಾಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋದಾರ ಕಥಾಪ್ರಸಂಗ. ಒಳ್ಳೆ ಮಾತದು ಅಂತ. ಆ ದೇವ್ರು ಹುಡ್ಕೊಂಡು ಹೋಗಬೇಡಿ, ದೇವ್ರು ಹುಡ್ಕೊಂಡು ಇಲ್ಲಿಗೆ ಬರ್ತಾನೆ ಎಂಬ ತತ್ವ ತೋರಿಸಿದರು. ಆಮೇಲೆ ಅವರೆಲ್ಲ ಅನೇಕ ಮಹಿಮೆಗಳು ತೋರಿಸ್ತಾರೆ. ಅವರ ಸೊಸೆ ಮಗ ಕೃಷ್ಣಾಚಾರ್ಯರು, ಸೊಸೆ ಸತ್ಯಭಾಮ ಅಂತ ಅವ್ರಿಗೆ ಹೆಸರು. ಮನೆ ಬಂದು ಸ್ವಲ್ಪ ದಿವಸ ಆಗಿತ್ತು, ಮಕ್ಕಳಾಗಿರಲಿಲ್ಲ. ಆಗ ಅವ್ರು ಕೇಳಿಕೊಂಡ್ರು, ನಮಗೆ ಮಕ್ಕಳಾಗಿಲ್ಲ, ಅನುಗ್ರಹ ಮಾಡಬೇಕು ಅಂತ. ಆಯಿತು ಅಂತ ಹೇಳಿದರು, ಉಪಾಯ ಹೇಳಿದರು. ಪ್ರತಿನಿತ್ಯ ಪಾಠ ಪ್ರವಚನದ ಕಾಲಕ್ಕೆ ದೀಪ ಹಚ್ಚಿಡು ಅಂತ ಹೇಳಿದರು, ಪ್ರತಿನಿತ್ಯ ಹಚ್ಚಿಡು ಅಂತ ಹೇಳಿದರು. ತುಂಬ ಜನ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಗು ಆಗೇ ಹೋಯಿತು. ದೀಪ ಸಂಯೋಜನ ಜ್ಞಾನಂ ಪುತ್ರಲಾಭೋ ಹೋಗಿದ್ರು, ರಾಘವೇಂದ್ರ ಸ್ತೋತ್ರಲ್ಲೇ ಬರುತ್ತೆ. ಪ್ರತಿನಿತ್ಯ ದೀಪ ಹಚ್ಚಿಡಿ, ಬರೆದು ದೇವ್ರ ಮುಂದೆ ದೀಪ ಹಚ್ಚಿಟ್ರೆ ಒಳ್ಳೆ ಮಗ ಹುಡ್ತಾನೆ ಅಂತ ಆಯಿತು. ನಮ್ಮ ಜನ ಏನು ಮಗ ಹೇಗೂ ಇದ್ದಾರೆ ಅಂತ ಹಚ್ಚಿಡೋದಿಲ್ಲ, ಮಾಡ್ತಾರೆ, ಮಾಡಬೇಡಿ. ಮಗ ನಿಜವಾಗಲೂ ಕೂಡ ಏನಾಗ್ತಾನೆ, ಒಳ್ಳೆ ಜ್ಞಾನಿ ಆಗ್ತಾನೆ. ದೀಪ ಹಾಗೆ ನಿರಂತರ ನಂದಾದೀಪ ಇರಬೇಕು ಅಂತ ಹೇಳ್ತಾರೆ. ನಿರಂತರ ನಂದಾದೀಪ ಇದ್ದರೆ ಇವ್ರಿಗೆ ಸಪ್ಲೈ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ದೀಪ ಹೇಗೆ ಉರಿತಾ ಇರುತ್ತೋ ಹಾಗೆ ಇದರಲ್ಲಿ ಸಪ್ಲೈ ಆಗುತ್ತೆ. ಚೀನಿ ಫಿಂಗ್ ಶೂ ಎಲ್ಲ ಇದೆಯಲ್ಲ, ಅವ್ರು ಹೇಳ್ತಾರೆ ದೀಪ ಹಚ್ಚಿಡೋದು ನಮ್ಮ ಅವರು ಹೇಳ್ತಾರೆ, ಒತ್ತು ಹೇಳ್ತಾರೆ. ದೇವ್ರ ಒಂದು ದೀಪ ಹಚ್ಚಿಟ್ರೆ ಒಳ್ಳೆ ಫಲ ಕೊಡುತ್ತೆ ಅಂತ. ಅವ್ರ ಪ್ರಕಾರ ಇವೆಲ್ಲ ಗೊತ್ತಿಲ್ಲ, ಸಿದ್ಧಿಗಿದ್ದು ವಾಸ್ತು ಪ್ರಕಾರ ದೇವ್ರ ಮುಂದೆ ದೀಪ ಹಚ್ಚಿಡ್ಬೇಕು ಯಾವಾಗಲೂ ಕೂಡ, ಅದು ಮುಖ್ಯ. ವಾಸ್ತು ಚೆನ್ನಾಗಿರುತ್ತೆ, ದೀಪನೇ ಇರೋದಿಲ್ಲ, ಎಫೆಕ್ಟೇ ಇರೋದಿಲ್ಲ, ಹೋಗಿಬಿಡುತ್ತೆ ಅದಕ್ಕೆ. ದೀಪ ಹಚ್ಚಿಟ್ಟದಕ್ಕಾಯಿತು. ಇನ್ನೊಬ್ಬ ಆಕೆ ಇದ್ಲು, ಒಬ್ಬ ಶಿಷ್ಯನ ಹೆಂಡತಿ ಪಾಪ, ಆಕೆ ಕೇಳಿದ್ಲು, ನನಗೂ ಸಂತಾನ 12 ವರ್ಷ ಆಗಿತ್ತು ಅಂತ ಮದುವೆ ಆಗಿ ಅವರಿಗೆ, ಇನ್ನೂ ಮಕ್ಕಳಾಗಿರಲಿಲ್ಲ. ಕೇಳಿದರು, ಒಂದು ಕೆಲಸ ಮಾಡು, ಬೇಸಿಗೆಯಲ್ಲಿ ತುಳಸಿ ಗಿಡಕ್ಕೆ ಹೋಗಿ ನೀರು ಹಾಕು, ಮಕ್ಕಳಾಗ್ತಾರೆ ಅಂತೇಳಿ. ನೀರು ಹಾಕಿದ್ರು, ಮಕ್ಕಳಾಯ್ತು ಅವ್ರಿಗೂ ಕೂಡ. ಅವ್ರ ಮಗಗೆ ಜಯತೀರ್ಥಾತೆ ಹೆಸರಿಟ್ಬಿಟ್ರಂತೆ, ಇವ್ರ ಹೆಸರೇ ಇಟ್ಟರಂತೆ. ಅವ್ರ ವಂಶನೂ ಬೆಳ್ಕೊಂಡು ಬಂತು. ಅಂದರೆ ತುಳಸಿ ಗಿಡಕ್ಕೆ ನೀರು ಹಾಕಿದ್ರು ಮಕ್ಕಳಾಗ್ತಾರೆ, ಇದಕ್ಕೆ ದೀಪ ಹಚ್ಚಿದ್ರು ಮಕ್ಕಳಾಗ್ತಾರೆ, ದೇವ್ರಿತ್ಯ ದೇವ್ರ ಮುಂದೆ ದೀಪ ಹಚ್ಚಿಟ್ರು ಸಂತಾನ ಆಗುತ್ತೆ ಅಂತ ಹೇಳಿದರು. ಇವೆಲ್ಲ ಮನೆಯಲ್ಲೇ ಮಾಡೋ ಔಷಧಿಗಳು, ಏನು ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಸುಲಭವಾಗಿ ಮಾಡೋದು ಇಹಪರ ಎರಡಾಗೋಗ್ಬಿಡುತ್ತೆ. ಅದೆಲ್ಲ ತೋರಿಸಿಕೊಟ್ಟು ಪ್ರಾಕ್ಟಿಕಲ್ಲೇ, ಸಿಂಪಲ್ಲಾಗಿ ಪ್ರಾಕ್ಟಿಕಲ್ಲೇ ಮಾಡಿದರು. ತುಳಸಿ ಮಹಿಮೆ ಆಯಿತು, ಇದಾಯಿತು. ಆಮೇಲೆ ಇನ್ನೇನು ಮಾಡಿದರು, ಇನ್ನೊಬ್ರು ಯಾರೋ ಬಂದರು, ನನಗೂ ಮಕ್ಕಳಾಗಿಲ್ಲ ಅಂತ ಹೇಳಿದರು. ಆ ತಕ್ಷಣ ಆಯಿತು, ಒಂದು ಬೇಸಿಗೆ ಕಾಲ, ಊರ ಹೊರಗೆ ಹೋಗ್ರಿ, ದೊಡ್ಡ ತೋಟ ಇದೆ, ಒಂದು ಮರ ಇದೆ, ಒಂದೇ ಹಣ್ಣು ಬಿಟ್ಟಿದೆ, ಅದನ್ನ ತಂದು ನೀನು ಹೆಂಡತಿ ಕೊಡಿ ತಿನ್ನಲಿಕ್ಕೆ ಹೇಳಿದರು. ಎಷ್ಟು ಇಲ್ಲಿದ್ದು ಕೂತ ಹೇಳಿದ್ದಾರೆ, ಅಷ್ಟು ಕೂಡ ಒಂದೇ ಹಣ್ಣು ಬಿಟ್ಟಿದೆ, ತೊಗೊಂಡ್ಬಂದು ಕೊಡಿ, ಮಕ್ಕಳಾಗ್ತಾರೆ. ತೊಗೊಂಡ್ರು, ಮಗು ಆಯಿತು. ನೀವು ಒಬ್ಬರೇ ಮಕ್ಕಳು, ಒಬ್ಬಸೇ ಬಿಟ್ಟು ಒಬ್ಬೊಬ್ಬರೇ ಮಕ್ಕಳಾಗ್ತಾರೆ ಅಂತ ಹೇಳಿದ್ರಂತೆ. ಹಾಗೆ ಆಯಿತು, ಒಬ್ಬೇ ಮಗ ಹುಟ್ಟೋದು, ಬಂದು ಬರೀ ಮತ್ತೆ ಒಬ್ಬೇ ಮಗ ಹುಟ್ಟೋದು. ಅಂದರೆ ಒಳ್ಳೆ ದಿವ್ಯ ಜ್ಞಾನಿಗಳೊಂದು ಸಾಕ್ಷಿ. ಮುಂದೆ ಅವತ್ತಿಂದ ಹೇಳೋದೇ ಕಷ್ಟ, ಮುಂದಿನ ಹೇಳೋದು ಸುಲಭನ? ಅದಕ್ಕೆ ತ್ರಿಕಾಲ ಜ್ಞಾನಿಗಳು ಅಂತಾರಲ್ಲ. ಹಾಗೆ ಒಂದು ದಿವಸ ಏನಾಯಿತು, ಪಾಠ ಹೇಳ್ತಾ ಕೂತಿದ್ದಾರೆ. ಅವಾಗ ಇದ್ದಕ್ಕಿದ್ದ ಹಾಗೆ ಒಂದು ಮಾತು ಹೇಳಿದರು, ಕಲಿ ಬಗ್ಗೆ ಭಾರಿ ವರ್ಣನೆ ಮಾಡಿಬಿಟ್ರು. ಕಲಿ ಆಗಿರ್ತಾನೆ, ಹೀಗಿರ್ತಾನೆ, ಅವರು ಕಲಿ ಬಗ್ಗೆ ಭಾರಿ ಸಿಟ್ಟು ಸಿಕ್ಕಾಬಟ್ಟೆ ವರ್ಣನೆ ಮಾಡಿದರು. ಶಿಷ್ಯರೆಲ್ಲ ಕೇಳಿದರು, ಕಲಿ ನೋಡಬೇಕಲ್ಲ ನಾವು ಅಂತ ಹೇಳಿದರು. ಕಲಿ ನೋಡಬೇಕಲ್ಲ ಅಂದರು. ಆಯಿತು, ತೋರಿಸ್ತೇನೆ ಅಂದರು. ನಾಳೆ ಅಲ್ಲ, ನಾಡಿದ್ದು ಸಾಯಂಕಾಲ ಅವನು ಬರ್ತಾನೆ, ಕೈಯಲ್ಲಿ ನಾಯಿ ಹಿಡ್ಕೊಂಡಿರ್ತಾನೆ, ಅವನೇ ಕಲಿ ಅಂತ ಹೇಳಿದರು. ನಾಳೆ ಅಲ್ಲ, ನಾಡಿದ್ದು ಸಾಯಂಕಾಲ ಒಬ್ಬನು ಬರ್ತಾನೆ, ಅವನೇ ಕಲಿ ಅಂತ ಹೇಳಿದರು. ಹಾಗೆ ಆಗೋಯ್ತು. ಅದರ ಅರ್ಥ ಏನು ಅಂದರೆ, ನಾಯಿ ಹಿಡ್ಕೊಂಡು ಬಂದರೆ ಕಲಿ ಅಂತ ಅರ್ಥ. ಸಿಂಪಲ್ ಇದೆ, ಯೋಚನೆ ಇಲ್ಲ. ಆಗಿನ ಕಾಲ ಅದು, 3 ದಿವಸ ಕಾಯ್ಬೇಕಾಯಿತು ಪಾಪ. ಇವತ್ತು ದಿನ ಬೆಳಗಾರ ಕಾಯಿ ಸಿಗ್ತಾರೆ ಪಾಪ. ದಿನ ಬೆಳಗಾದರೆ ಎಷ್ಟೋ ಜನಗಳು ನಾಯಿ ಹೋಗ್ತಿರ್ತಾರೆ, ಹೇಳ್ಕೊಂಡು ಹೋಗ್ತಾ ಇರೋದು. ಊರಿಂದ ಬೆಳಗ್ಗೆ ಬರ್ತಿರ್ಬೇಕಾದ್ರೆ ಬಸ್ನೇ ನಾಯಿ ಸಾಲು ಹೋಗ್ತಿರ್ತಾರಪ್ಪ. ಅದು ಹೇಳ್ಕೊಂಡು ಹೋಗ್ತಾ ಇರುತ್ತೆ, ಅವ್ರು ಹೋಗ್ತಾ ಇರ್ತಾರೆ. ಎಷ್ಟು ಜನ ಬೀರ್ತಾರೆ, ಏನೋ ಮಾಡ್ತಾರೆ, ಇಷ್ಟಾರ ಅದು ಮಾತ್ರ ಬಿಡೋದಿಲ್ಲ. ತಾತ್ಪರ್ಯ, ನಾಯಿ ಬಗ್ಗೆ ದಯ ತೋರಿಸ್ಬಾರ್ದು ಅಂತಲ್ಲ, ನೋಡ ಹಾಗೆ ನೋಡ್ಬೇಕಾದ್ರೆ ಅಷ್ಟೇ ಹೊರತು ಹೊಸ ಚಪ್ಪಲಿ ಅಂತೇಳಿ ಎಲ್ಲ ಹೇಳೋಕ್ಕಾಗತ್ತಾ? ಅದಕ್ಕೊಂದು ಬೆಲೆ ಇದೆ, ಇಲ್ಲ ಅಂತಲ್ಲ. ಆದರೆ ಅದು ನೋಡೋ ರೀತಿಯಲ್ಲಿ ನೋಡಬೇಕು. ಗೋವಿನ ಸ್ಥಾನ ನಾಯಿ ಕೊಳ್ಳೋಕೆ ಬರೋದಿಲ್ಲ, ತೋರಿಸಿದ್ರಂತ ಅದನ್ನು. ಹೀಗೆ ಅವ್ರ ವಾಸಸ್ಥಾನ ಕೂಡ ಮಾದೂರಿನಲ್ಲಿ ಹೊರಗೆ ದೇವಸ್ಥಾನ ಇದೆ, ಸೋಮೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಸಾಮಾನ್ಯ ದರ್ಶನಕ್ಕೆ ಎಲ್ಲರೂ ಅಲ್ಲಿ ಹೋಗ್ತಾರೆ. ಅಲ್ಲೇ ಅವ್ರು ವಾಸ ಮಾಡ್ಕೊಂಡಿದ್ದರು, ಬೇರೆ ಮನೆ ಬಿಟ್ಬಿಟ್ಟಿದ್ರಲ್ಲ, ವಾಸ ಮಾಡ್ಕೊಂಡಿದ್ರು ಅಲ್ಲೇ. ಪಾಠ ಪ್ರವಚನ ಮಾಡ್ಕೊಂಡಿರೋದು ಅಲ್ಲೇ ತಿರ್ತೈತಿರೋದು. ಹೀಗಾಗಿ ರುದ್ರದೇವರ ಮೇಲೆ ಭಾರಿ ಭಕ್ತಿ ಅವರಿಗೆ. ಅವ್ರು ವಾದ ಕೊಡೋ, ಅವರೇ ರುದ್ರದೇವರು ಅಂತ ಹೇಳೋ ವಾದ ಕೊಡೋಗ್ಬಿಟ್ಟಿದೆ. ಅವ್ರ ಗ್ರಂಥಗಳೆಲ್ಲ ಕಾಣೋದಿಲ್ಲ. ರುದ್ರದೇವರು ವಾಸ ಮಾಡಿದ ಮಾತ್ರಕ್ಕೆ ರುದ್ರದೇವರು ಭಕ್ತರಾದರೂ ಸಾಕು. ರುದ್ರದೇವರ ಭಕ್ತರಾಗಿ ಹಾಗೆ ಜಯತೀರ್ಥರೇ ಅವರಲ್ಲ, ಜಯತೀರ್ಥರ ಶಿಷ್ಯರು. ರುದ್ರದೇವರು ಭಾರಿ ಭಕ್ತರು. ರುದ್ರದೇವರ ಭಕ್ತಿ ಇದ್ದರೆ ಶುಕಾಚಾರ ಅನುಗ್ರಹ ಮಾಡ್ತಾರೆ, ಭಾಗವತ ಸಾರೋದ್ಧಾರ ಬರೋದು, ಲಿಂಕ್ ಸಿಗುತ್ತೆ. ಅವರೇ ಆಗಿ ಬರೀಬೇಕಾಗಿಲ್ಲ, ಅವ್ರನ್ನ ಇದ್ಬಿಟ್ರೆ ಸಾಕು. ಅಂಥ ಮಹಿಮೆ ತುಂಬ ತೋರಿಸ್ತಾರೆ, ಶಿಷ್ಯರಿಗೂ ಬರೆಸ್ತಾರೆ. ಆಮೇಲೆ ಹೇಳಿದ್ನಲ್ಲ, ಅವರು ಗುರುಭಕ್ತಿನೂ ಭಾರಿ ದೊಡ್ಡ ಗುರುಭಕ್ತಿ. ವ್ಯಾಸ ತತ್ವಜ್ಞರು ಪೂರ್ವಾಶ್ರಮದಲ್ಲಿ ಇವರು ಗುರುಗಳು, ವೆಂಕಟರಾಮಾಚಾರ್ಯರು ಅಂತೇಳಿ. ಅವರು ಬಿಸಿ ಆ ಕಡೆ ಭಾರಿ ಬಿಸಿಲು, ಆ ಕಡೆಯೆಲ್ಲ ಗೊತ್ತಲ್ಲ, ಸಿಕ್ಕಾಬಿಟ್ಟು ಬಿಸಿಲಿರ್ತದೆ. ಮಂತ್ರಾಲಯ ಅಂತೂ ಬೆಂಕಿ ಅದು, ಮಂತ್ರಾಲಯ ಅಂತಾರು ರಾಯರಿದ್ದಾರೆ ಅಂತ ಹೋಗ್ತಾರೆ, ಇಲ್ಲದ ಅವ್ರು ಬಯಸ್ಕೆಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅಲ್ಲಿ, ಅಷ್ಟು ಬೆಂಕಿ ಬಂಡೆಗಳು ಬರೋದಿಲ್ಲ, ರೇಡಿಯೇಷನ್ ಬರ್ತಾ ಇರ್ತದೆ. ಅವ್ರು ಹೋಗ್ತಾ ಇದ್ದಾರೆ ಮೇಣೆಯಲ್ಲಿ, ಅವ್ರು ಕೂತಿದ್ದಾರೆ, ಇವರು ಶಿಷ್ಯರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಗ ಅವ್ರು ಹೇಳಿದ್ರು ತುಂಬ ಕಾಲು ಸುಡ್ತಾ ಇತ್ತು, ಇವ್ರು ನೋಡಿದರು ಪಾಪ, ಉಳು ಶಿಷ್ಯರು ಏನೋ ಮ್ಯಾನೇಜ್ ಮಾಡ್ಕೊಂಡಿದ್ರು ಪಾಪ, ಇವರು ಗುರುಗಳ ಹತ್ರ ಇದ್ದೇವೆ, ಚಪ್ಪಲಿ ಹಾಕ್ಕೊಂಡ್ರೆ ಮೈಲಿಗೆ ಆಗುತ್ತೆ ಅಂತ ಹಾಕ್ಕೊಂಡಿರಲಿಲ್ಲ. ಅವ್ರು ನೋಡಿದರು ಪಾಪ, ತಮ್ಮ ಪಾದರಷ್ಟು ತೆಗೆದು ಕೊಟ್ಟರು ಅವ್ರಿಗೆ, ನೀವು ಹಾಕ್ಕೊಂಡು ಬರ್ರಿ ಅಂತೇಳಿ. ಇವರು ಮುಂದೆ ಹೊರಟ್ಬಿಟ್ರು, ಕೊಟ್ಟರು ಮುಂದೆ ಹೊರಟ್ಬಿಟ್ರು, ಹಾಗೆ ಹೋಗ್ತಾ ಇದ್ದಾರೆ. ಆಮೇಲೆ ಊರು ಬಂತು, ಇಳಿದು ನೋಡ್ತಾರೆ ಪಾದರಷ್ಟು ತಲೆ ಮೇಲೆಟ್ಕೊಂಡು ಬರ್ತಾ ಇದ್ದಾರೆ, ಖಾಲಿ ಅಲ್ಲ ತಲೆ ಮೇಲೆಟ್ಕೊಂಡು ಬರ್ತಾ ಇದ್ದಾರೆ. ಅದೇ ಹಾಕೊಂಡು ಕಾಲಿಗೆ ಹಾಕೊಂಡು ತಲೆ ಮೇಲೆ ಇಟ್ಕೊಂಡ್ಬಿಟ್ರಲ್ಲ ಅಂತ ಕೇಳಿದ್ರೆ, ಇಲ್ಲ ಭಾಳ ತಪ್ಪಾಗಿಬಿಡ್ತು ತಲೆ ಮೇಲೆ ಇಟ್ಕೊಂಡಿದ್ದಕ್ಕೆ ಅಂತ ಹೇಳ್ತಾರೆ. ಅದು ಗುರುಭಕ್ತಿ ಅಂದರೆ ಹಾಗಿತ್ತು ಅವರಿಗೆ, ಅದು ಕಾಲಿನ ಮುಟ್ಟೋದು ಸಾಧ್ಯ ಇರಲಿಲ್ಲ ಅವರಿಗೆ, ಬೇಡ ಅಂತ ಹೇಳೋಕ್ಕೂ ಸಾಧ್ಯ ಇದ್ದಿಲ್ಲ. ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಅದೇ ನನಗೆ ಛತ್ರಿ ಆದಾಗಾಯಿತು ಅಂತ ಹೇಳಿಬಿಟ್ರೆ, ಅಷ್ಟರ ಮಟ್ಟಿಗೆ ಭಾರಿ ಭಕ್ತಿ ಇದ್ದವು. ಅದರಿಂದಾಗಿ ಅವರಿಗೆ ಅಷ್ಟು ಮಹತ್ವ ಬಂತು. ಅವ್ರು ತುಂಬ ಗ್ರಂಥಗಳು ಭಾಳ ಸರಳ ಶೈಲಿಯಲ್ಲಿ ಬರೀತಾರೆ, ನೇರ ಬರೀತಾರೆ, ಪ್ರಮೇಯಕ್ಕೆ ಒತ್ಕೊಡ್ತಾರೆ, ವಾಕ್ಯಾರ್ಥಕ್ಕೆ ಒತ್ಕೊಡೋದಿಲ್ಲ. ಪ್ರಮೇಯಕ್ಕೆ ವಾಕ್ಯಾರ್ಥ ಬೇಡ ಅಂತಲ್ಲ, ಅನುಸಂಧಾನ ಇಲ್ಲದ ಹೋದ್ರೆ ಏನು ಉಪಯೋಗ, ತಟ್ಟಿ ಬೆಳ್ಳಿ ತಟ್ಟಿ ಇಟ್ಟಿದ್ರೆ ಬಡಿಸೇ ಇಲ್ಲ ತೊಗೊಂಡು ಏನು ಮಾಡ್ಬೇಕು, ಅದಕ್ಕೆ ಬಂಗಾರದ ಸುಮ್ಮನೆ ಯಾವುದೋ ಎಲೆಯಾಗಿ ಸಿಕ್ಕಾಬಿಟ್ಟು ಬಡಿಸಿದ್ರೆ ಬೇಕಾದಷ್ಟಾಗುತ್ತೆ. ಉಪಾಸನೆಗೆ ಬೇಕಾದ್ದು ಪ್ರಮೇಯಗಳಾದ್ದರಿಂದ ಪ್ರಮೇಯ ಗಟ್ಟಿಯಾಗಲಿ ಪ್ರಮಾಣ ಬೇಕು, ಪ್ರಮಾಣದಲ್ಲೇ ಎಂಡ್ ಮಾಡ್ಕೊಂಡ್ಬಿಟ್ರೆ ತಪ್ಪು, ಪ್ರಮೇಯಕ್ಕೆ ಎಂಡ್ ಆಗದೆ ಹೋದ್ರೆ ಉಪಯೋಗ ಇಲ್ಲ. ಆ ರೀತಿ ಒತ್ತು ಕೊಟ್ಟು ತುಂಬ ಒಳ್ಳೆಯ ಗ್ರಂಥಗಳನ್ನು ಬರೆದ ಮಹಾಜ್ಞಾನಿಗಳು ಅಂಥವರ ಆಜ್ಞಾಪತ್ರ, ಉಪದೇಶ ಪತ್ರ ಅಲ್ಲ ಆಗಲೇ ಹೇಳಿದೆ. ಆಜ್ಞಾಪತ್ರ ಎರಡು ಬರ, ಸಂಸ್ಕೃತದಲ್ಲೊಂದು ಕನ್ನಡದಲ್ಲೊಂದು ಬರೆದಿದ್ದಾರೆ, ಸಂಸ್ಕೃತದಲ್ಲೂ ಕನ್ನಡದಲ್ಲೂ ಇಲ್ಲ. ಲೆಟರ್ ರೈಟಿಂಗ್ ಅಂತ ಒಂದು ಟೆಕ್ಸ್ಟ್ ಬುಕ್ ಮಾಡ್ತಾರಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ಇವ್ರದು. ತೀರ್ಥಯಾತ್ರೆ ಟ್ರಾವೆಲ್ ಆಗಿ ಬರೆದವರು ಆದಿರಾಜ ಸ್ವಾಮಿಗಳು, ಈ ಲೆಟರ್ ರೈಟಿಂಗ್ ಬರೆದವ್ರು ಇವರು. ಶಿಷ್ಯರಿಗೆಲ್ಲ ಲೆಟರ್ ಬೇರೆ ಏನೂ ಇಲ್ಲ, ಇಲ್ಲ ಇಷ್ಟೇ, ಹೀಗಿರಬೇಕು ಹಾಗಿರಬೇಕು ಅಂಥೇಳಿ ಬೆಳಿಗ್ಗೆ ಇಷ್ಟೊತ್ತು ಕೇಳಬೇಕು. ಅದು ಭಾಗವತದಲ್ಲಿ ಪ್ರಹ್ಲಾದ ಹೇಳೋ ಮಾತೆಲ್ಲ ಕೊಟ್ಟು ಮಾಡಿಬಿಡ್ತಾರೆ, ಎಲ್ಲ ಬರೆದು ಬಿಡ್ತಾರೆ. ಇಷ್ಟು ಸ್ಪಷ್ಟ ಇದೆ, ಆದಷ್ಟು ಎಚ್ಚರಿಕೆಯಿಂದ ಇರಿ, ಮೋಸ ಹೋಗಬೇಡಿ. ಜೀವನದಲ್ಲಿ ದೇವರ ಕಡೆ ಗಮನ ಕೊಡದೆ ಹೋದರೆ ವ್ಯರ್ಥ ಆಗುತ್ತೆ ಎಂಬುದನ್ನು ಒತ್ತಿ ಒತ್ತಿ ಹೇಳ್ತಾ ಇದೆ. ಕನ್ನಡದಲ್ಲಿ ಬರೆದವರು, ಸಂಸ್ಕೃತದಲ್ಲಿ ಭಾಳ ವಿದ್ವಾಂಸರು ಕನ್ನಡದಲ್ಲಿ ಬರೆದಿಲ್ಲ. ಪ್ರಾಚೀನ ಕನ್ನಡ ಹೇಗಿರುತ್ತೆ ಎಂಬುದಕ್ಕೆ ಅವ್ರದ್ದು ಓದಬೇಕು. 200 ವರ್ಷದಿಂದ ಕನ್ನಡ ಸುಮಾರು ಅವ್ರದ್ದು ಒಳ್ಳೆ ಕನ್ನಡದಲ್ಲಿ ಬರೀತಾರೆ. ಆ ಕಡೆ ಧಾರವಾಡದ ಕನ್ನಡ ಅವ್ರದ್ದು ಅದರಲ್ಲಿ ಬರೀತಾರೆ. ಅದಕ್ಕಿಂತ ಹಿಂದೆ ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು ಅಂಥೇಳಿ ರಾಯರ ಸಮಕಾಲಿಕರು, ಅವರು ಕನ್ನಡದಲ್ಲಿ ಬರೆದಿದ್ದಾರೆ. ಪ್ರಾಕೃತ ವಾಯುಮಹಾತ್ಮೆ ಅಂತ ಬರೆದಿದ್ದಾರೆ. ನಾಲ್ಕು ಪತ್ರ ಇದೆ, ಜಾಸ್ತಿ ಇಲ್ಲ. ಪ್ರಾಚೀನ ಕನ್ನಡ ಅವ್ರದ್ದೇನೆ. ವಾದಿರಾಜ ಸ್ವಾಮಿ ಬರೆದಿದ್ದು ಅಂತ ಹೇಳ್ತಾರೆ, ಅದು ಕನ್ನಡದಲ್ಲಿ ಸಿಗೋದಿಲ್ಲ, ಅವ್ರದ್ದಲ್ಲ ಅದು. ಹೀಗೆ ವಿಷ್ಣು ತೀರ್ಥರು ತುಂಬ ಮಹಿಮೆ ತೋರಿಸಿ ಕೊನೆಗೆ ಅವರು ಮಾದನೂರಲ್ಲಿ ಬೃಂದಾವನಸ್ಥರಾಗ್ತಾರೆ. ಆ ಹುಟ್ಟಿದ್ದು ಅಲ್ಲಿ, ಬಂದಿದ್ದು ಇಲ್ಲಿ, ಮಾದನೂರಿಗೆ ಬರ್ತಾರೆ. ಆ ಬಂದಾಗ ಒಂದು ಪ್ರಸಂಗ ನಡೆದಿತ್ತು ಅಲ್ಲೂ ಕೂಡ. ಕಿನ್ನಾಳಲ್ಲಿ ಇದ್ದ ಕಾಲಕ್ಕೆ ಒಬ್ಬ ಊರಿನ ದೇಸಾಯಿ, ಆತನಿಗೆ ಅನ್ನ ತಿನ್ನಕ್ಕೆ ಹೋದ ಹುಳ ಕಂಡ ಕಾಣಿಸ್ತಿತ್ತಂತ ಪಾಪ. ಕೆಲವರಿಗೆ ಆತ ರೋಗ ಇರ್ತಾವ ಪಾಪ, ಅನ್ನ ತಿನ್ನಕ್ಕೆ ಹೋದ ಹುಳ ಕಂಡ ಕಾಣಿಸ್ತಾ ಇತ್ತು, ಊಟ ಮಾಡಲಿಕ್ಕೆ ಆಗ್ತಿದ್ದಿಲ್ಲ ಪಾಪ. ಸೊರಗಿ 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 ಇನ್ನೇನು ಪೂರ್ತಿ ನಿತ್ರಾಣ ಆಗೋಗಿತ್ತ. ಇವ್ರ ವಿಷಯ ಗೊತ್ತಾಯಿತು, ತಕ್ಷಣ ಹೋಗಿ ಕೇಳಿಕೊಂಡ ಸ್ವಾಮಿ ಹೀಗೆ ಮಾಡಬೇಕು ಅಂದ ತಕ್ಷಣ ಆಗಲಿ ಅಂತ ಹೇಳಿ ಅವರಿಗೆ ಮಂತ್ರಿಸಿಕೊಟ್ರಂತೆ. ಮಂತ್ರಿಸಿ ಅವತ್ತಿಂದ ಮತ್ಸರಿಗೆ ಹೋಗ್ಬಿಟ್ಟು, ಅದಕ್ಕೆ ದೇಶ ಭಾರಿ ಖುಷಿಯಾಗಿಬಿಟ್ಟು ಜಾಗೀರು ಕೊಡ್ತಾರೆ. ಮಾದನೂರು, ಅದೇ ಮಾದನೂರಲ್ಲ ಬೃಂದಾವನ ಇರೋದು ಅಲ್ಲೇ ದೊಡ್ಡ ಜಾಗ ಧಾರೆ ಎರೆದು ಕೊಟ್ಟುಬಿಡ್ತಾನೆ. ಇವತ್ತು ಭಾಳ ದೊಡ್ಡ ಜಾಗ ಇದೆ, ಹಿಂದೆಲ್ಲ ಅವ್ರಿಗೆ ಸೇರಿದ್ದೇ ಇರೋದು. ಆ ಜಮೀನ್ದಾರ ತನ್ನ ಆರೋಗ್ಯ ಸುಧಾರಿಸಿ ಕೊಟ್ಟಿತ್ತು. ಒಂದು ಬರಗಾಲ ಬಂದಿತ್ತಂತ, ಒಂದು ಸಲ ಬರಗಾಲ ಬಂದ ಕಾಲಕ್ಕೆ ಎಲ್ಲರೂ ತುಂಬ ಇದು ಮಾಡ್ತಾಯಿದ್ರು. ಪದಾರ್ಥಗಳು ಬೆಲೆ ಜಾಸ್ತಿ ಆಗಿತ್ತು, ಸಿಗ್ತಾ ಇತ್ತು, ಬೆಲೆ ಭಾರಿ ಜಾಸ್ತಿ ಆಗಿತ್ತು. ಅಷ್ಟು ಕೂಡ ದುಡ್ಡು ಇರ್ತಿರಲಿಲ್ಲ. ಅದಕ್ಕೇನು ಮಾಡ್ತಿದ್ರಂತೆ, ಪ್ರತಿನಿತ್ಯ ನಾಣ್ಯ ತೆಗೆದು, ಅದೆಲ್ಲ ನಾಣ್ಯ ತಾಮ್ರದ ನಾಣ್ಯಗಳು, ಇಷ್ಟಾಗ ದೊಡ್ಡ ಬೊಟ್ಟು ಅಂತ ಕರಿತಿದ್ರಲ್ಲ ಹಾಗೆ, ಅದನ್ನು ಪ್ರತಿಮೆ ಕೆಳಗಿಟ್ಟು ಪೂಜೆ ಮುಗಿಲ್ಲ ಮುಗಿಸ್ಬಿಡೋದು. ತೆಗೆದ ಮೇಲೆ ಅದು ಬಂಗಾರ ಆಗಿರ್ತಿತ್ತಂತೆ. ಪೂಜೆಗಿಂತ ಮುಂದೆ ತಾಮ್ರ, ಆಮೇಲೆ ಬಂಗಾರ. ಪ್ರತಿನಿತ್ಯ ದೇವ್ರ ಪೂಜೆ ಮಾಡಿದರೆ ಹಾಗೆ ಸಂಪತ್ತು ಬರುತ್ತೆ ತೋರಿಸಿದ್ರು ಅಷ್ಟೇ. ಧರ್ಮಾರ್ಥ ಕಾಮ ಮೋಕ್ಷಾಣ ನಾಣ್ಯೋಪಾಯಸ್ತು ದೃಶ್ಯತೆ, ಆಚಾರ್ಯರ ಮಾತದು ಬಂತು. ದೇವ್ರ ಪೂಜೆ ಮಾಡಿದರೆ ಎಲ್ಲ ಸಿಗುತ್ತೆ ಅನ್ನೋದಕ್ಕೆ ದರ್ಶನ. ಹಾಗೆ ಮಾಡಿ ಇದ್ದ ಸ್ವಲ್ಪ ದಿವಸಗಳಲ್ಲಿ 4 ಆಶ್ರಮ ಅವಧೂತ ಚರ್ಯ ಪ್ಲಸ್ ತುಂಬ ಜನ ಉಪಾಸನೆ ಮಾರ್ಗ ತೋರಿಸಿಕೊಟ್ರು. ತುಂಬ ಸರ್ ಸುಧಾಮಂಗಳ ಮಾಡಿದ್ರು. ಪ್ರತಿ 108 ಅಂತ ಹೇಳ್ತಾರೆ, 108 ಅಂತ ಹೇಳಬಾರದು. 108 ಸತ್ ಮಂಗಳ ಮಾಡೋಕ್ಕೆ ಯಾರಿಗೂ ಆಗೋದಿಲ್ಲ. ಯಾತಕ್ಕೆಂದರೆ ವರ್ಷಕ್ಕೊಂದ್ಸತಿ ಮಂಗಳ ಮಾಡೋಕ್ಕೆ ಸಾಧ್ಯ ಇಲ್ಲ ಸುಧಾನ. ಇವತ್ತು ಭಾರಿ ಫಾಸ್ಟಾಗಿ ಹೇಳಿದ್ರೆ 2 ವರ್ಷಕ್ಕೊಮ್ಮೆ ಹೇಳ್ತಾರೆ. 108 ಸತ್ ಮಾಡೋಕ್ಕೆ ಎಷ್ಟು ದಿವಸ ಇರಬೇಕಾಗಿದ್ರು ಅವರು? ಅವ್ರು ನಿಧ 50 ವರ್ಷ ಆದರೆ 108 ವರ್ಷ ಆದರೆ ತಪ್ಪಾಗುತ್ತೆ. ಸರಿ, ಸುಮ್ಮನೆ ಉದ್ರೇಕ ಭಾವೋದ್ವೇಗ ಹೇಳೋದವ್ರು ಸತ್ಯ ಅಲ್ಲ. ಆದರೆ ಮಂಗಳ ಎಷ್ಟು ಸತ್ ಮಾಡಿದ್ದಾರೆ ಮುಖ್ಯ ಅಲ್ಲ, ಕ್ವಾಲಿಟಿ ಭಾಳ ಮುಖ್ಯ. ಕ್ವಾಲಿಟಿ ಎಲ್ಲ ಕಾರಣ ಒಳ್ಳೆ ಮಂಗಳ ಒಳ್ಳೊಳ್ಳೆ ಗ್ರಂಥ ಬರೆದು ಒಳ್ಳೊಳ್ಳೆ ಶಿಷ್ಯನ ತಯಾರು ಮಾಡಿರೋದರಿಂದ ಒಳ್ಳೆ ಜ್ಞಾನಿಗಳು ಒಂಬತ್ತು ಸ್ಪಷ್ಟ. ಅಂಥ ಮಹಾನುಭಾವರು ಹುಟ್ಟಿದ್ದು ಕೃಷ್ಣಾಷ್ಟಮಿ, ವೈಕುಂಠ ಯಾತ್ರೆ ಮಾಡಿ ಶಿವರಾತ್ರಿ, ಗೊತ್ತಾಯ್ತಾ? ಕೃಷ್ಣಾಷ್ಟಮಿ ಶಿವರಾತ್ರಿ, ಕೃಷ್ಣಾಷ್ಟಮಿ ಅಷ್ಟಮಿ, ಶಿವರಾತ್ರಿ ಚತುರ್ದಶಿ. ಇವತ್ತು ಬೆಳಗ್ಗೆ ಈ ತ್ರಯೋದಶಿ ಚತುರ್ದಶಿ ಇರೋದು, ಚತುರ್ದಶಿ ಸಾಯಂಕಾಲ ಪ್ರದೋಷ ಕಾಲಕ್ಕಿದ್ದರೆ ಚತುರ್ದಶಿ ಆಗತ್ತೆ. ಆ ಎರಡು ತಿಥಿಗಳು ಏನು ಗೊತ್ತಾ, ಅಷ್ಟಮಿನೂ ಶ್ರೇಷ್ಠ ಅಲ್ಲ, ಚತುರ್ದಶಿನೂ ಶ್ರೇಷ್ಠ ಅಲ್ಲ, ಅದು ಕೃಷ್ಣಪಕ್ಷ ಇನ್ನೂ ಶ್ರೇಷ್ಠ ಅಲ್ಲ. ಕೃಷ್ಣಪಕ್ಷ ಕೃಷ್ಣಾಷ್ಟಮಿ ಭಾರಿ ಅಮಂಗಳ, ಕೃಷ್ಣ ಚತುರ್ದಶಿ ಭಾರಿ ಅಮಂಗಳ. ಆದರೆ ಕೃಷ್ಣ ಅವತಾರ ಮಾಡಿದ್ದ ಕೃಷ್ಣಾಷ್ಟಮಿ ಏನಾಗೋಯ್ತು? ನಂಬರ್ ಒನ್ ಡೇ ಆಫ್ ದಿ ಹೋಲ್ ಇಯರ್ ಆಗೋಯ್ತು. ಕೃಷ್ಣ ಅವತಾರ ಮಾಡಿದ್ದಕ್ಕೆ ನಂಬರ್ ಒನ್ ತಿಥಿ ಆಗೋಯ್ತು, ಆ ಮಹಿಮೆ ಬಂತು. ಕೃಷ್ಣ ಚತುರ್ದಶಿ ತಿಸಿದ್ದ ರುದ್ರದ ಅವತಾರ ಮಾಡಿದ್ದಕ್ಕೆ ಇದು ಮಹತ್ವ ಬಂದೋಯ್ತು. ಶಿವರಾತ್ರಿ ಆಗೋಯ್ತು, ಈಗ ಶಿವರಾತ್ರಿ ಅದು ಆಯಿತು. ಇದು ರುದ್ರದೇವರ ಬಗ್ಗೆ ಹೇಳೋದು ಕೊರಟ್ರೆ ಮನೋನಿಯಾಮಕರು ಅವ್ರ ಸ್ಮರಣೆ ಮಾಡದೆ ಹೋದರೆ ಮುಕ್ತಿ ಹಾದಿನೇ ಬರೋದಿಲ್ಲ, ವೈರಾಗ್ಯನೇ ಬರೋದಿಲ್ಲ. ಪ್ರತಿನಿತ್ಯ ಶಿಷ್ಯಂದರು ಭಾಳ ಜನ ಇದ್ದಾರೆ, ಬಾಳಾಚಾರ್ಯರು ಅಂತೊಬ್ಬರು, ಶೇಷಾಚಾರ್ಯರು ಅಂತೊಬ್ಬರು, ಮಗ ಕೃಷ್ಣಾಚಾರ್ಯರು ಒಬ್ಬರು, ತುಂಬ ಜನ ಶಿಷ್ಯರು. ಅಯ್ಯೋ ಎಲ್ಲರದು ಸಿಗುತ್ತೆ, ಎಲ್ಲರೂ ಒಳ್ಳೆ ಗ್ರಂಥಕಾರರು, ಪಾಠ ಪ್ರವಚನ ಮಾಡಿದವರು. ಅವ್ರ ವಂಶಗಳೆಲ್ಲ ಇವತ್ತಿಗೂ ಇದೆ, ಅವ್ರ ಶಿಷ್ಯರ ವಂಶಗಳಿತ್ತು, ಅವರೆಲ್ಲ ತುಂಬ ಜನ ವಿದ್ವಾಂಸರಾಗಿದ್ದಾರೆ. ಅದು ಇನ್ನೊಂದು ವಿಶೇಷ, ಅವರು ಪಾಠ ಪ್ರವಚನದ ವಿಶೇಷ ಅಂದರೆ ಎಲ್ಲರೂ ಸನ್ಮಾರ್ಗದಲ್ಲೇ ವಂಶ ಪಾರಂಪರ್ಯರಾಗಿ ಮಾಡಿದರು, ಅದು ಮಹತ್ವ. ರುದ್ರದೇವರ ಮಹಿಮೆ ತುಂಬ ದೊಡ್ಡದು. ಮಾಧ್ವರು ರುದ್ರದ್ವೇಷಗಳು ತಿಳ್ಕೊಂಡ್ರೆ ಮಹಾಮೂರ್ಖರು ಅವರು. ರುದ್ರದೇವರಲ್ಲಿ ನಿಜವಾದ ಭಕ್ತಿ ಮಾಡೋದಂದ್ರೆ ಮಾಧ್ವರೇನೆ. ಇವತ್ತು ವಾದಿರಾಸವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಧವಳಗಂಗೆ ತೀರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಮತ್ತು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಷ್ಟೋ ಜನ ಜ್ಞಾನಿಗಳು ಮಾಡಿರೋದುಂಟು. ಆದ್ದರಿಂದ ಇದಲ್ಲ, ರುದ್ರದೇವರನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡೋದಿಲ್ಲ, ಜೀವೋತ್ತಮ ಅಂತ ಮಾಡೋದಿಲ್ಲ. ಮನೋನಿಯಾಮಕರಂತ ಮಾಡಲೇಬೇಕು, ಬಿಡಾಗಿಲ್ಲ. ಅದು ಮಾಡಿದರೆ ಸನ್ಮಾರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ. ಭಾಗವತ ಪ್ರಸಾರ ಮಾಡಿದ್ದೇ ಅವರು, ಭಾಗವತದಿಂದ ಶುಕರೂಪದಿಂದ ಪ್ರಸಾರ ಮಾಡಿದವರಾದ್ದರಿಂದ ರುದ್ರದೇವರ ಸ್ತೋತ್ರ ಮಾಡಲೇಬೇಕು. ಪ್ರತಿನಿತ್ಯರು ಪೀಠ ಪೂಜೆ ಕಾಲಕ್ಕೆ ಮಾಡಬೇಕು, ಆವರಣ ಪೂಜೆ ಕಾಲಕ್ಕೆ ಮಾಡಿ, ದೇವ್ರ ಪೂಜೆ ಕಾಲಕ್ಕೆ ಶಿವನ ಸ್ತೋತ್ರ ಮಾಡದೆ ಹೋದರೆ ಇಲ್ಲ. ಶಿವಲಿಂಗ ಮನೆಯಲ್ಲಿ ಇಟ್ಕೋಬಾರದು, ಲಿಂಗ ಪೂಜೆ ಮನೆಯಲ್ಲಿ ಮಾಡಬಾರದು. ಸ್ತೋತ್ರ ಮಾಡಬೇಕಷ್ಟೇ, ಸ್ತೋತ್ರಕ್ಕೆ ಅವಕಾಶ ಇದೆ, ಲಿಂಗ ಪೂಜೆಗೆ ಅವಕಾಶ ಇಲ್ಲ. ಅದು ದೇವಸ್ಥಾನದಲ್ಲಿ ಮಾಡಬೇಕು, ಲಿಂಗ ಪೂಜೆ ಬಿಡಬಾರದು, ದೇವಸ್ಥಾನದ ಮನೆಯಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದು ವಿಶೇಷಾಂಶ, ಅದೆಲ್ಲ ಪುರಾಣದಲ್ಲಿ ಸಾಕಷ್ಟು ಸತ್ಯ ಬಂದಿದೆ. ಅಂತ ರುದ್ರದೇವರ ಮಹಿಮೆ ಸರಿಯಾಗಿ ತಿಳ್ಕೊಂಡ್ರೇ ನಮಗೆ ಭಕ್ತಿ ಸರಿಯಾಗಿ ಬರ್ತದೆ. ಆದ್ದರಿಂದ ಅವರನ್ನೇ ಆರಿಸಿದರು. ಭಾಗವತ ಪ್ರಸಾರ ಮಾಡಿದ್ದು ಅವರೇ, ಪಾಶುಪತ ಪ್ರಸಾರ ಮಾಡಿದ್ದು ಅವರೇ. ಭಾಗವತ ಮೋಕ್ಷಕ್ಕೆ, ಪಾಶುಪತ ತಮಸ್ಸಿಗೆ, ಎರಡೂ ಅವರೇ ಕೊಟ್ಟವರು. ಭಾಗವತ ಬರೆದಿದ್ದು ವೇದವ್ಯಾಸರ ಪುತ್ರತ್ತೇನ ಅವತಾರ ಮಾಡಿದಾಗ ವಾಯುದೇವರ ಆವೇಶ ಇತ್ತು, ಭಾಗವತ ಬರೆದರು. ಈ ಮೂಲ ರೂಪಕ್ಕೆ ಆವೇಶ ಇಲ್ಲ, ಅದರಿಂದ ಪಾಶುಪತ ಬರೆದರು. ಆದರೆ ಆವೇಶ ಇದ್ದಿಲ್ಲ, ಆದೇಶ ಇತ್ತು ಅವರಿಗೆ ದೇವರಿಂದ. ಏನಂತ? ತ್ವಂಚರುದ್ರ ಮಹಾಬಾಹು ಮೋಹಶಾಸ್ತ್ರಾಣಿ ಕಾರಯ, ನೀವು ಮೋಹಶಾಸ್ತ್ರ ಬರೀಬೇಕು, ಅಯೋಗ್ಯರನ್ನು ದುರ್ಮಾರ್ಗಕ್ಕೆ ಹಾಕಬೇಕು ಅಂತ ಹೇಳಿದ್ದಕ್ಕೆ ಹಾಗೆ ಮಾಡಿದ್ದೆ. ಅದಕ್ಕೆ ದೋಷ ಬರಲಿಲ್ಲ, ಬರೀ ಅವರೇ ಮಿಸ್ಗೈಡ್ ಮಾಡಿದ್ರೆ ದೋಷ ಬರ್ತಿತ್ತು. ಆದರೆ ಮಿಸ್ಗೈಡ್ ಮಾಡುವಂಥ ಆರ್ಡರ್ ಇದ್ದರಿಂದ ದೋಷ ಬರಲಿಲ್ಲ. ಇವರೇ ಶೂಟ್ ಮಾಡಿದರೆ ಪ್ರಾಬ್ಲಮ್, ಗೌರ್ಮೆಂಟ್ ಶೂಟ್ ಮಾಡುವಂದರೆ ಪ್ರಾಬ್ಲಮ್ ಇಲ್ಲ, ಗೊತ್ತಾಯ್ತಾ? ಡೆಡ್ ಆರ್ ಅಲೈವ್ ಅಂತ ಹೇಳಿದರೆ ಆಗ ಶೂಟ್ ಮಾಡಿದರೆ ಅವಾರ್ಡ್ ಕೊಡ್ತಾರೆ, ಇವರೇ ಕೊಂದರೆ ಬಾರ್ಡರ್ ಕೇಸ್ ಆಗ್ತಾರೆ, ಗೊತ್ತಾಯ್ತಾ? ರುದ್ರದೇವರಿಗೆ ಆದೇಶ ಇತ್ತಾದ್ದರಿಂದ ಅವ್ರು ಮಾಡಿದ್ದು ಸರಿ ಹೋಯ್ತು ಅಂತ ರುದ್ರದೇವರ ಮಹತ್ವನೂ ತಿಳಿಸಿದಾಗ ಆಯ್ತು ಅವರು. ಪ್ಲಸ್ ಭಾಗವತದ ಮಹತ್ವನೂ ತಿಳಿಸಿದರು. ಶಾರ್ಟ್ ಲೈಫಲ್ಲಿ ಒಳ್ಳೆ ಸಾಧನೆ ಮಾಡಿದಂಥ ಮಹಾತ್ಮರು ವಿಷ್ಣು ತೀರ್ಥರಾದ್ದರಿಂದ ಅವರ ಸ್ಮರಣೆ ಭಾಳ ಮುಖ್ಯ. ಈ ಮೂರು ದಿವಸಗಳ ಕಾಲ ಚತುರ್ದಶಿಯ ಬಗ್ಗೆ ಪ್ರವಚನ ನಡೆದಿದೆ. ತುಂಬ ನಮ್ಮ ಗಿರಿಧರವರು ಇಲ್ಲೇ ಮೊದಲು ಪಾಠಕ್ಕೆ ಬರ್ತಾಯಿದ್ರು, ಇತ್ತೀಚೆಗೆ ಪೂನಾಕ್ಕೆ ಹೋಗಿ ಅಲ್ಲೇ ಇದ್ದರು, ಮತ್ತೆ ಇಲ್ಲಿಗೆ ಬಂದಿದ್ದಾರೆ. ಮೂರು ದಿವಸ ಪ್ರವಚನ ಸೇವೆ ಆಗಬೇಕು ಅವ್ರು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಕ್ಕೆ ಮೂರು ದಿವಸ ನಡೆದಿದೆ. ಇವತ್ತು ಎಂದಿನಂತೆ ಪ್ರವಚನ ನಡೆದಿದೆ. ವಾಸುದೇವಮೂರ್ತಿ ದಂಪತಿಗಳು, ನಮ್ಮ ಗುರುರಾಜರ ದಂಪತಿಗಳು, ಸತ್ಯನಾರಾಯಣ ದಂಪತಿಗಳು, ಅನೇಕ ನಮ್ಮ ಮುಳ್ಳೂರ ನಮ್ಮ ಶ್ರೀಧರ ದಂಪತಿಗಳು, ಶ್ರೀಪತಿ ಮೊದಲಾದವರು, ತುಂಬ ಜನ ಪ್ರವಚನಕ್ಕೋಸ್ಕರ ಅವರು ಎಂದಿನಂತೆ ಸೇವೆ ಸಲ್ಲಿಸಿದ್ದಾರೆ. ಇವರದ್ದು ಉಪನ್ಯಾಸ ಸೇವೆಯಾಗಿದೆ, ಪಾಠದ ಸೇವೆಯಾಗಿದೆ. ದೊಡ್ಡ ದಿವಸ ಶಿವರಾತ್ರಿ ದಿವಸ ಅವರ ಸ್ಮರಣೆಯಾಗಿದೆ. ಮತ್ತು ಸಾಯಂಕಾಲ ಶಿವನ ದರ್ಶನ ಮಾಡಬೇಕು. ರುದ್ರದೇವರ ದರ್ಶನಕ್ಕೆ ಬೆಳಗ್ಗೆ ಪ್ರಶಸ್ತ ಅಲ್ಲ, ಸಾಯಂಕಾಲ ಪ್ರಶಸ್ತ. ಭಾಗವತದಲ್ಲೂ ಬರುತ್ತೆ, ದಿತೀ ದೇವಿ ಹೇಳ್ತಾರೆ ಕಶ್ಯಪ ಈ ಹೊತ್ತಿನ ರುದ್ರದೇವರು ಮೇಲೆ ಸಂಚಾರ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಸಾಯಂಕಾಲ ಸಂಧ್ಯಾ ಅಂತ ಮಾಡಿದ್ರೆ ವಾಚ್ ಮಾಡ್ಕೊಂಡು ಒಂದು ಇನ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ಮಾಡಿದವರಿಗೆಲ್ಲ ಒಳ್ಳೆ ಬುದ್ಧಿ ಕೊಡ್ತಾರೆ ಅಂತ ಹೇಳ್ತಾರೆ, ಒಳ್ಳೆ ಬುದ್ಧಿ ಕೊಡ್ತಾರೆ, ಒಳ್ಳೆ ಮನಸ್ಸು ಕೊಡ್ತಾರೆ, ಕೆಟ್ಟ ಕೆಲಸ ಮಾಡಿದವರಿಗೆ ಹಾಳು ಮಾಡ್ತಾರೆ. ಅದೇ ದಿತಿ ಕೆಟ್ಟ ಕೆಲಸ ಕೇಳಿದ್ದಕ್ಕೆ ಹಿರಣ್ಯಕಶಿಪು ಹಿರಣ್ಯಕಶಿಪು ಹುಟ್ಟಿಬಿಟ್ರು. ಸರಿಯಾಗಿ ಕೇಳಿದ್ರೆ ಹಾಗಾಗ್ತಿದ್ದಿಲ್ಲ, ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಶಿಕ್ಷೆ ಆಯಿತು. ಸಂಧ್ಯಾಕಾಲ ಪ್ರದೋಷ ಕಾಲ ಬಹಳ ಶ್ರೇಷ್ಠವಾದದ್ದು, ರುದ್ರದೇವರ ಚಿಂತನೆಗೆ ಬಹಳ ಮುಖ್ಯವಾದ ಕಾಲ, ದರ್ಶನ ಮಾಡೋದಕ್ಕೆ ಮಾಡಲೇಬೇಕಾದದ್ದು. ಅವರ ದರ್ಶನಕ್ಕೆ ಭಾರಿ ಪ್ರಾಶಸ್ತ್ಯ, ರುದ್ರದೇವರಿಗೆ ದರ್ಶನ ಅಭಿಷೇಕ ಅದು ಅನ್ನ ಮಾಡಿದರೆ ತುಂಬ ಇರುತ್ತೆ ಆಗುತ್ತೆ. ಇವತ್ತು ಎಷ್ಟು ಬೆಂಗಳೂರಿನಲ್ಲಿ ರುದ್ರದೇವರು ನೋಡೋಕ್ಕೆ ಸಮಸ್ಯೆನೇ ಇಲ್ಲ. ಬೇಕಾದಷ್ಟು ರುದ್ರದೇವರ ದೇವಸ್ಥಾನ ನೋಡಲೇಬೇಕು, ಹೊಟ್ಟೆನ ಮೇಲೆ ದರ್ಶನ ಮಾಡಬೇಕು ಅಂತ ಪದ್ಧತಿ. ದರ್ಶನ ಮಾಡೋಕ್ಕೆ ಆಗದೆ ಹೋಗ್ಬಿಟ್ಟೆ ಹೋಗಿಬಿಟ್ರೆ ಮನಸ್ಸಲ್ಲಿ ಧ್ಯಾನ ಮಾಡಿದ್ರು ಆಯ್ತು. ಇಲ್ಲ ಗಂಟೆಯಲ್ಲಿ ರುದ್ರದೇವರ ಸನ್ನಿಧಾನ ಇರ್ತದೆ, ಕೆಳಭಾಗದ ರುದ್ರದೇವರ ಸನ್ನಿಧಾನ ಇದ್ರಿಂದ ಮನೆಯಲ್ಲೇ ನೋಡಬೇಕು ಅಂತಿದ್ರೆ ಅಲ್ಲೂ ದರ್ಶನ ಮಾಡಬೇಕು. ಅಂತೂ ದರ್ಶನ ಮಾಡಿ ಸ್ತೋತ್ರ ಮಾಡಿದರೆ ತುಂಬ ಪುಣ್ಯ, ಆ ಕಾರ್ಯ ಇಲ್ಲಿ ನಡೆದಿದೆ. ಹಾಂ, ಅದೇ ಹೇಳಿರ್ಬೋದು, ಸೂರ್ಯ ಮುಳುಗಿರಬೇಕು, ಕತ್ಲಾಗಿರಬಾರ್ದು. ಸೂರ್ಯ ಹುಟ್ಟಿರಬಾರ್ದು, ಬೆಳಕಿರ್ತದೆ, ಅದು ಪ್ರತ್ಯೂಷ ಅಂತಾರೆ ಅದಕ್ಕೆ. ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಅದು, ಇದು ಈವ್ನಿಂಗ್, ಈವ್ನಿಂಗ್ ಆರ್ನಾನ್ ಅಂತ ಇದೆ. ಇನ್ನು ಸೂರ್ಯ ಮುಳುಗಿರ್ತಾನೆ, ಕತ್ಲಾಗಿರೋದಿಲ್ಲ, ಪ್ರದೋಷ ಕಾಲ. ಆಗ ರುದ್ರದೇವರ ದರ್ಶನಕ್ಕೆ ಬಹಳ ಪ್ರಶಸ್ತವಾದ ಕಾಲ, ಆ ಕಾಲದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ಬಾಡ ಪ್ರವಚನ ಸೇವಾಕರ್ತ ಎಲ್ಲರಿಗೂ ಕೂಡ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಮುಂದೆ ನಮ್ಮ ಪ್ರವಚನ ವ್ಯಾಸರಾಜರ ಆರಾಧನೆ ದಿವಸ ಇರುತ್ತೆ, ವ್ಯಾಸರಾಜರ ಆರಾಧನೆ 9ನೇ ತಾರೀಕು, 9ನೇ ತಾರೀಕು ಸಾಯಂಕಾಲ ಇಲ್ಲಿ ಪ್ರವಚನ ಇರುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾರಣ್ಯ ಆನಂದತೀರ್ಥವರದೇ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಷ್ಟು ಮೇ ಮನಃ ಸಂಭಾಂತ ವರವಸ್ತಾಂತ ಆಚಾರ್ಯ.